योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय पुनराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यम् अन्ये च देवाः सततं प्रसन्ना हरौ सुभक्तिं मयि सन्दिशन्तु। श्रीगुरुभ्यो नमः। हरिः ओम्। धर्मक्षेत्रे कुरुक्षेत्रे समवेता युयुत्सवः मामकाः पाण्डवाश्चैव किमकुर्वत सञ्जय। देवं नारायणं नत्वा सर्वदोषविवर्जितं परिपूर्णं गुरुमुश्चान् गीतार्थं वक्ष्यामि देशतः। गुणगणनिलयं पतिं रमायाः जगदघदहनं च वासवी सूनुं मुनिकुलतिलकं च पूर्णबोधं गुरुमपि परमं गुरुञ्च मे वन्दे। लक्ष्मीनारायणं नत्वा पूर्णबोधान् गुरूनपि कुर्मश्रीकृष्णगीतायाः भाष्याद्युक्तार्थसङ्ग्रहम्। परमपवित्रवाद ಶ್ರೀಮದ್ಭಗವದ್ಗೀತೆಯಲ್ಲಿ 16ನೇ ಅಧ್ಯಾಯದಲ್ಲಿ ಭಗವಂತ ಮೊದಲಿಗೆ ದೈವಿ ಸಂಪತ್ತಿನ ವಿಶಿಷ್ಟವಾದ ಲಕ್ಷಣಗಳನ್ನು ನಿರೂಪಣೆ ಮಾಡ್ತಾ ಇದ್ದಾನೆ. ಮೊನ್ನೆಯ ದಿವಸ ಅಭಯಂ ಸತ್ವ ಸಂಶುದ್ಧಿ ಅನ್ನೋದರಲ್ಲಿ ಅಭಯಂ ಅನ್ನೋ ಗುಣವನ್ನು ನೋಡಿದ್ವಿ. ನಿನ್ನೆಯ ದಿವಸ ಸತ್ವ ಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ, ದಾನಂ ಈ ಮೂರು ಗುಣಗಳನ್ನು ನೋಡಿದ್ದೆ. ಅಭಯ ನಿರ್ಭೀತವಾಗಿರುವಿಕೆ, ಆಮೇಲೆ ಸತ್ವ ಸಂಶುದ್ಧಿ ಮನಃಪ್ರಸನ್ನತೆ ಅಂತ ಹೇಳ್ತಾರೆ. ಮನಸ್ಸನ್ನು ಯಾವಾಗಲೂ ಸಹ ಪ್ರಸನ್ನವಾಗಿಟ್ಕೊಳ್ಳತಕ್ಕಂಥ ಕಲೆ ಇರಬಹುದು. ಯಾರಿಗೆ ಮನಃಪ್ರಸನ್ನತೆ ಇರುತ್ತೆ ಅವರೆಲ್ಲ ಸಮಸ್ಯೆಗಳು ಪರಿಹಾರವಾದೆಯಂತೆಯೇ ಲೆಕ್ಕ. ಮನುಷ್ಯ ಎಷ್ಟೋ ಜನ ಮನಸ್ಸು ಕೆಡಿಸಿಕೊಳ್ಳುತ್ತಾನೆ ಅಂತ ಹೇಳ್ತಾರೆ ನೋಡಿ. ಮನಸ್ಸು ಕೆಡಿಸಿಕೊಳ್ಳುತ್ತಾನೆ ಯಾವುದೋ ಕಾರಣದಿಂದ, ಊಹಾಪೋಹಗಳಿಂದ ಕೆಡಿಸಿಕೊಳ್ಳುತ್ತಾನೆ, ಯಾವುದೋ ಅಪ್ರಸಕ್ತವಾದ ವಿಚಾರದಿಂದ ಕೆಡಿಸಿಕೊಳ್ತಾನೆ, ತನಗೆ ಸಂಬಂಧಪಡದೇ ಇದ್ದ ವಿಚಾರಗಳಿಗೆ ಒಳಗಾಗ್ತಾನೆ. ಅದ್ಯಾವುದೂ ಬೇಕಿಲ್ಲ, ಒಳ್ಳೆ ಪ್ರಸನ್ನವಾಗಿರಬೇಕು. ಅದಕ್ಕೆ ದೃಷ್ಟಾಂತವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿಗಳು ನಾರದ ಮುನಿಗಳಿಂದ ಇಡೀ ರಾಮಾಯಣದ ಕಥೆಯನ್ನು ಕೇಳಿದ ಮೇಲೆ ಸ್ನಾನಕ್ಕೆ ಅಂತ ಹೇಳಿ ಗಂಗಾ ನದಿ ಕಡೆ ಹೊರಡುತ್ತಾರೆ. ದಾರಿಯಲ್ಲಿ ತಮಸಾ ನದಿಯನ್ನು ನೋಡುತ್ತಾರೆ. ನೋಡಿದ ತಕ್ಷಣ ಒಂದು ಮಾತು ಹೇಳುತ್ತಾರೆ, ತಮ್ಮ ಶಿಷ್ಯ ಭರದ್ವಾಜ ಅಂತ ಒಬ್ಬ ಇರ್ತಾನೆ, ಆತನಿಗೆ ಹೇಳುತ್ತಾರೆ, ಅಕರ್ದಮ ಮಿದಂ ತೀರ್ಥಂ ಭರದ್ವಾಜ ನಿಶಾಮಯ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯಥ. ಇದು ಅಲ್ಲಿಯ ಮಾತು. ನೋಡು ಭರದ್ವಾಜ ಎಷ್ಟು ಚೆನ್ನಾಗಿದೆ ನೋಡು ನೀರು, ಇದು ಎಷ್ಟು ತಿಳಿಯಾಗಿದೆ ಅಂತ ಹೇಳಿದೆ. ಎಷ್ಟು ತಿಳಿಯಾಗಿದೆ ಅಂದರೆ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯಥ, ಒಳ್ಳೆ ಮನೋಹರವಾಗಿದೆ ನೀರು, ತಿಳಿಯಾಗಿದೆ. ಯಾವ ರೀತಿ ಅಂದರೆ ಸನ್ಮನುಷ್ಯ ಮನೋಯಥ, ಸತ್ಪುರುಷರ ಮನಸ್ಸಿದ್ದಾಗಿದೆ ಅಂತ ಹೇಳಿದ್ದಾರೆ. ಇದು ಒಳ್ಳೆ ದುಷ್ಟ. ಸತ್ಪುರುಷರ ಮನಸ್ಸು ಶುದ್ಧವಾಗಿರುತ್ತೆ. ಮನಸ್ಸು ಶುದ್ಧವಾಗಿದ್ದಾಗ ಸ್ವಚ್ಛ ಪ್ರತಿಬಿಂಬ ಕಾಣುತ್ತೆ, ಅದು ವಿಶೇಷ. ಮನಃಶುದ್ಧಿ ಅನ್ನೋದು ದೇವರನ್ನು ಕಾಣಲಿಕ್ಕೆ ಸಾಧನ ಅಂತ ಕರೀತಾರೆ. ಸರೋವರದಲ್ಲಿ ನೀರು ಸ್ವಚ್ಛವಾಗಿದ್ದರೆ ಚಂದ್ರಬಿಂಬ ಸ್ಪಷ್ಟವಾಗಿ ಕಾಣಿಸುತ್ತೆ. ಎಷ್ಟೋ ಸರ್ತೆ ದೊಡ್ಡ ಸರೋವರದಲ್ಲಿ ತೀರಿನ ನೀರಿದ್ದಾಗ ನೋಡಿಬಿಟ್ರೆ ಹುಣ್ಣಿಮೆ ದಿವಸ ಆಕಾಶ ಮೇಲಿದೆಯೋ ಕೆಳಗಿದೆಯೋ ಕನ್ಫ್ಯೂಷನ್ ಆಗಬೇಕು, ಅಷ್ಟು ಸ್ಪಷ್ಟತೆ ಇರುತ್ತೆ ಅದರ. ಅದೇ ಏನಾದರೂ ಸ್ವಲ್ಪ ಮಡ್ಡಾಗಿಬಿಟ್ರೆ ಏನು ಕಾಣದೆ, ಶೇಕಾದರೂ ಕಾಣಿಸೋದಿಲ್ಲ, ಶೇಕಾದರೂ ಕಾಣಿಸೋದಿಲ್ಲ. ಅಲೆಗಳಲ್ಲಿ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಇಮೇಜ್ ಎಲ್ಲ ಕೂಡ. ಇನ್ನು ಕೊಳೆಯಾಗಿದ್ದರಂತೂ ಏನೂ ಕಾಣೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಮನಸ್ಸಿನಲ್ಲಿ ನಮಗೆ ಸ್ಪಷ್ಟವಾಗಿ ದೇವರ ಚಿತ್ರ ಬರಬೇಕು ಅಂತ ಇದ್ರೆ, ದೇವರ ಚಿತ್ರ ಬರಬೇಕು ಅಂತ ಇದ್ರೆ ಮನಸ್ಸು ನಿರ್ಮಲವಾಗಿರಬೇಕು. ಅದನ್ನೇ ಸತ್ವ ಸಂಶುದ್ಧಿ ಅಂತ ಕರೆದಿ. ಸತ್ವ ಸಂಶುದ್ಧಿ, ನಮಗೆ ದೇವರು ಕಾಣಿಸ್ತೇನೆ ಅವೆಲ್ಲ ಮುಂದಿನ ಸ್ಟೇಜ್. ಇಮಿಡಿಯೇಟ್ ಸ್ಟೇಜ್ ಅಂದರೆ ಎಲ್ಲ ವಸ್ತುಗಳು ಕೂಡ ಸರಿಯಾಗಿ ಕಾಣಿಸುತ್ತೆ, ಗೊಂದಲವಿಲ್ಲದೆ ಕಾಣುತ್ತೆ. ಮನುಷ್ಯ ಯಾವಾಗಲೂ ಭಯಾಸರಣ ಮೈಂದ ಅಂತ ಕರೀತಾರೆ ನೋಡಿ. ಪ್ರಜ್ವಲಿಸಿದ ಮೈಂದ ಅದೇ ಇರೋದಿಲ್ಲ, ಪ್ರಜ್ವಲಿಸಿರೋದಿಲ್ಲ, ಭಯಾಸ ಏನಿರೋದಿಲ್ಲ, ನಿಶ್ಚಿಂತೆಯಾಗಿ ನೋಡ್ತಾರೆ. ಈ ಒಂದು ಭಾವನೆ ಸತ್ಪುರುಷರ ದೊಡ್ಡ ಲಕ್ಷಣ. ಇದು ನಿನ್ನೆ ಅದರ ಬಗ್ಗೆ ವಿಸ್ತಾರವನ್ನು ನೋಡಿದ್ದೇವೆ, ಅದು ದೃಷ್ಟಾಂತ ಅಷ್ಟೇ. ಸನ್ಮನುಷ್ಯ ಮನಃ ಯಥಾ ಅನ್ನು ಮುಂದುವರಿಸಿ ದಾನಯೋಗ ವ್ಯವಸ್ಥಿತಿ, ಜ್ಞಾನಯೋಗದಲ್ಲಿ ಸದಾಕಾಲ ವಿಶೇಷೇಣ ಅವಸ್ಥಿತಿ, ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವಸ್ತು ಅಂದರೆ ಜ್ಞಾನ. ನಿನ್ನೆ ತುಂಬಾ ವಿಷಯ ನೋಡಿದ್ದೇವೆ, ಮುಖ್ಯವಾಗಿ ಇನ್ನೊಂದು ವಿಷಯ ಅಂದರೆ ಜ್ಞಾನಯೋಗ ವ್ಯವಸ್ಥಿತಿ. ಸಾಮಾನ್ಯವಾಗಿ ಯಾವುದಾದ್ರೂ ಊರಿಗೆ ಹೋದರೆ ಅವನ್ನ ಸ್ಪೆಷಲ್ ಏನು ಅಂತ ಕೇಳ್ತಾರೆ. ಈ ಧಾರವಾಡಕ್ಕೆ ಹೋದರೆ ಪೇಡೆ, ಈ ಮೈಸೂರು ಪಾಕ್ ಅಂತ ಗೊತ್ತೇ ಗೊತ್ತು. ಇನ್ನು ಅನೇಕ ಕಡೆ ಹೋಗಿಬಿಟ್ರೆ ಒಂದೊಂದು ಊರಲ್ಲಿ ಒಂದು ಸ್ಪೆಷಾಲಿಟಿ ಅಥವಾ ಅದು ತಂದರೆ ಆ ಊರಿಗೆ ಹೋಗಿದ್ದು ಸಾರ್ಥಕ. ಇಷ್ಟರ ಮಟ್ಟಿಗೆ ಆ ಪ್ರಸಿದ್ಧಿ ಇರುತ್ತದೆ ಆ ಊರಿಗೆ. ಅದು ಬಿಟ್ಟು ಬೇರೆ ತಂದುಬಿಟ್ರೆ ಹೇಗೆ, ನಮ್ಮಲ್ಲೇ ಸಿಕ್ತಿತ್ತು, ಅದೇನು ದೊಡ್ಡ ವಿಚಾರ. ಅದನ್ನು ತರದ ಅಮೆರಿಕಕ್ಕೆ ಹೋಗಿ ಪರಕೆ ತರಲಿಕ್ಕಾಗತ್ತೆ ಹೋಗಿಬಿಟ್ಟು? ಸಾಧ್ಯನೇ ಇಲ್ಲ. ಅದಕ್ಕೊಂದು ವಿಶೇಷವಾದ ಮಹತ್ವ ಇರು, ಇಲ್ಲಿ ಸಿಗಬಾರದು. ಅತ್ಯಂತ ಶ್ರೇಷ್ಠವಾದಂತಹ ಹಿರಿಮೆ ಅದಕ್ಕೆ ಇರಬೇಕು. ಇದನ್ನು ಜಾಣತನ ಅಂತ ಕರೀತಾರೆ. ಅದಕ್ಕೆ ಯೋಗ ಅಂತ ಹೆಸರು. ಮತ್ತು ಮನುಷ್ಯ ಜನ್ಮದ ವೈಶಿಷ್ಟ್ಯ ಏನು ಗೊತ್ತಾ? ಬೇರೆದೆಲ್ಲ ಬೇರೆ ಜನ್ಮದಲ್ಲೇ ಸಿಗುತ್ತೆ ಅಂತ ಹೇಳ್ತಾರೆ. ಇವತ್ತು ಬೇರೆ ಎಲ್ಲದೂ ಬೇರೆ ಜನ್ಮದಲ್ಲಿ ಸಿಗುತ್ತೆ. ತಿನ್ನೋದು ಕುಡಿಯೋದು ಎಲ್ಲ ಬೇರೆ ಜನ್ಮದಲ್ಲಿ ಸಿಗುತ್ತೆ. ಜಾಸ್ತಿ ಸಿಗುತ್ತೆ ಇನ್ನೂ ಕೂಡ. ಆನೆಯಾಗಿ ಹುಟ್ಟಾಗ ತಿಂದಷ್ಟು ಬೇರೆ ಜನ್ಮ ತಿನ್ನಕ್ಕಾಗೋದಿಲ್ಲ. ಹಕ್ಕಿ ಬರೀ ಹಾರಾಟ, ಹಕ್ಕಿ ಹಾರದ ಚೆನ್ನಾಗಿ ಹಾರಬಹುದು. ಅದಕ್ಕೆ ಹೇಳ್ತಾರೆ, ಆಹಾರ ನಿದ್ರಾ ಭಯ ಮೈಥುನಾನಿ ಸಾಮಾನ್ಯವೇ ತತ್ ಶುಭ್ರ ನರಾಣಾಂ. ತಿನ್ನೋದು, ಆಹಾರ, ವಾಸ ಮಾಡೋದು, ಮತ್ತೆ ಮೈಥುನಾದಿಗಳು, ಸಂತಾನೋತ್ಪತ್ತಿ ಎಲ್ಲ ಕೂಡ ಎಲ್ಲ ಪ್ರಾಣಿಗಳು ಮಾಡ್ತಾವೆ ಅದನ್ನೆಲ್ಲ ಕೂಡ. ಅದಕ್ಕೆ ಹೇಳ್ತಾರೆ, ಪ್ರಾಣಿಗಳ ಸಂತಾನೋತ್ಪಾದನೆ ಎಷ್ಟು ದೊಡ್ಡದು ಅಂದ್ರೆ ಮನುಷ್ಯರು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ವಿಲಕ್ಷಣವಾದಂತಹ ಸಂತಾನೋತ್ಪತ್ತಿಯನ್ನ ಪ್ರಾಣಿ ಸಮುದಾಯ ಹೊಂದಿದೆ. ಆದರೆ ಇದ್ಯಾವ ಜನ್ಮದಲ್ಲೂ ಕೂಡ ಇಲ್ಲದ ಸ್ಪೆಷಾಲಿಟಿ ಮನುಷ್ಯ ಜನ್ಮಕ್ಕೆ. ತುಂಬಾ ಸತ್ಯ ನೋಡಿದ್ದೇವೆ. ಇವತ್ತು ಹಾರಾಟ ಮನುಷ್ಯಂದೇ ಇರೋ ದೊಡ್ಡದೇ ಅಲ್ಲಿ. ಎಷ್ಟು ಮನುಷ್ಯ ಎಷ್ಟು ಹಾರಾಡಿದ್ರು ಕೂಡ ಹಕ್ಕಿಯಂತೆ ಹಾರಲಾರ, ಎಷ್ಟು ಈಜಿದ್ರು ಕೂಡ ಮೀನಿನಂತೆ ಈಜಲಾರ, ಎಷ್ಟು ಬಲಶಾಲಿ ಆದರೂ ಕೂಡ ಆನೆ ಅಷ್ಟು ಬಲಶಾಲಿ ಆಗಲಾರ, ಎಷ್ಟು ಶಕ್ತಿ ಇದ್ರೂ ಕೂಡ ಅಶ್ವಶಕ್ತಿ ಹಾರ್ಸ್ ಪವರ್ವನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ವೇಗ ಎಂದು ಚಿರತೆಯೇಗ ಮನುಷ್ಯ ಬರೋದಿಲ್ಲ. ಬೆಲೆಯಂತೂ ಮನುಷ್ಯನ ಬಾಡಿಗೆ ಇಲ್ಲವೇ ಇಲ್ಲ. ಇದು ಆಶ್ಚರ್ಯ, ಮನುಷ್ಯರ ದೇಹಕ್ಕೆ ಏನೇನೂ ಬೆಲೆ ಇಲ್ಲ. ಜಿಂಕೆ ಚರ್ಮಕ್ಕೆ ಎಷ್ಟು ಬೆಲೆ ಇದೆ? ಮನುಷ್ಯ ಚರ್ಮ ಅಂತ ಯಾರು ಮಾರ ನೋಡಿದ್ದೇನೆ? ಯಾರು ಮನೆ ಜನಗಳು ಇಟ್ಕೊಳ್ಳೋದಿಲ್ಲ ಮನುಷ್ಯ ಚರ್ಮ. ಅದು ಎಷ್ಟು ಜಿಂಕೆ ಚರ್ಮಕ್ಕಂತೂ ಸಿಕ್ಕಾಬಟ್ಟೆ ಬೆಲೆ. ಆ ಹುಲಿಗಳ ಚರ್ಮಕ್ಕೆ ರಾಘರಾತನ ಭಾರಿ ಶ್ರೇಷ್ಠ. ಜಿಂಕೆ ಚರ್ಮ ಭಾರಿ ಮಡಿ, ಹುಲಿ ಚರ್ಮ ಭಾರಿ ಮಡಿ, ಮನುಷ್ಯ ಚರ್ಮ ಭಾರಿ ಮೈಲಿಗೆ. ಇದು ಆಶ್ಚರ್ಯ, ಮನುಷ್ಯರ ಪ್ರತಿಯೊಂದು ಪಾರ್ಟು ಮೈಲಿಗೆ. ಎಷ್ಟೊತ್ತ ಊರು ಕಿತ್ತಿ ಅಷ್ಟು ಬಿಡ್ತಾನೆ, ತಾನೇ ಅಷ್ಟು ಬಿಡ್ತಾನೆ. ಹಲ್ಲು ದೂರ ಎಷ್ಟು ಬರ್ತಾನೆ, ಹತ್ರ ಕೂಡ ದೂರ ಎಷ್ಟು ಬರ್ತಾನೆ. ಮತ್ತೆ ಅದು ಆನೆದಂತ, ಅದು ಹಿಡಿಯಕ್ಕೆ ಆನೆ ಸತ್ತು ದಂತ ಹಿಡಿಬೇಕು ಅಷ್ಟರ ಮಟ್ಟಿ ಮೇಲೆ. ಮನುಷ್ಯಂತ ಯಾವ ಊರಪ್ಪನ್ನು ಕರೆಯೋದಿಲ್ಲ. ಆದರೆ ಆ ಆನೆ ಕಲ್ಲ ಇದು, ಆನೆ ದಂತಕ್ಕೆ ಸಾವಿರಾರು ರೂಪಾಯಿ ಬೆಲೆ ಅದು. ಎಷ್ಟು ಶುದ್ಧ ಇದು ಹುಲಿ ಉಗುರು. ಮನುಷ್ಯನ ಉಗುರು ಯಾರು ಇಟ್ಕೊತಾರೆ? ಹುಲಿ ಉಗುರು ಕೊರಳಲ್ಲಿ ಹಾಕೋತಾರೆ. ಕೃಷ್ಣನ ಕೊಳ್ಳ ವರ್ಣನೆ ಮಾಡ್ತಾರೆ. ಹುಲಿ ಉಗುರು ಅಮ್ಮ ಅಂತ ದಾಸರಾಯರು, ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ಕೃಷ್ಣನ ಕಂಡಿರೇ ನಮ್ಮ ಅಂತ ಹೇಳಬೇಕಾದ್ರೆ ಕೃಷ್ಣ ಹುಲಿ ಉಗುರು ಹಾಕೊಂಡಿದ್ದಾನೆ. ಇದೆಲ್ಲ ಯೋಚನೆ ಮಾಡಿದ್ರೆ ಮನುಷ್ಯನ ದೇಹಕ್ಕಾಗಲಿ ಬೇರೆ ಗುಣಗಳಿಗಾಗಲಿ ಏನು ಬೆಲೆ ಇಲ್ಲ. ಬೇರೆ ಪ್ರಾಣಿಗಳಲ್ಲಿವೆ, ಇದಕ್ಕಿಂತ ಚೆನ್ನಾಗಿವೆ. ಮತ್ತೆ ಒಳ್ಳೆ ಚೆನ್ನಾಗಿ ಹಾಡಿಬಿಟ್ರೆ ಕೋಗಿಲೆ ಹಾಡಿದಾಗ ಆಡ್ತಾನೆ ಅಂತ ಹೇಳೋದು, ಗೋವಿಂದ ಮನುಷ್ಯ ಆಡಿದಾಗ ಆಡ್ತಾನೆ ಅಂತ ಹೇಳೋದಿಲ್ಲ. ಕೋಗಿಲೆ ಆಡಿದಾಗ ಆಡ್ತಾನೆ, ಚೆನ್ನಾಗಿ ನರ್ತನ ಮಾಡಿಬಿಟ್ರೆ ನವಿಲು ಕುಣದ ಕುಣಿತಾನೆ, ಮನುಷ್ಯ ಕುಣದ ಕುಣಿತಾನೆ ಅಂತ ಯಾರು ಹೇಳೋದೇ ಇಲ್ಲ. ಮನುಷ್ಯ ಮೋಸ ಮಾಡಿದ ಮಾಡ್ತಾನೆ, ಅದನ್ನು ಬೇಕಾದ್ರೆ ಹೇಳ್ತಾರೆ. ಬೇರೆ ಪ್ರಾಣಿಗೆ ಮೋಸ ಮಾಡಲಿಕ್ಕೆ ಬರೋದಿಲ್ಲ ಪಾಪ, ಮನುಷ್ಯ ಕೈ ಕೊಟ್ಟ ಕಟ್ತಾನೆ ಅಂತ ಹೇಳ್ಬೋದು ಅಷ್ಟೇ. ಆದರೆ ಮನುಷ್ಯನ ಹಿರಿಮೆಯನ್ನು ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಬ್ರಹ್ಮಾವಭೂತ ಧಿಷಣಂ ಮುದಮಾಪ ದೇವಃ. ಇವತ್ತು ಜ್ಞಾನ ಮನುಷ್ಯನ ಅಸಾಧಾರಣವಾದ ಲಕ್ಷಣ. ಬುದ್ಧಿ ಇಲ್ಲ ಪಶು ಅಂತ ಕರೀತಾರೆ ಇಮಿಡಿಯೇಟ್. ಪಶು ಬೇರೆ ಪಶುಗಳಿಗೆ ಬುದ್ಧಿ ಇಲ್ಲ, ಬುದ್ಧಿ ಇಲ್ಲದ ಮನುಷ್ಯನ ಪಶು ಅಂತ ಕರೀತಾರೆ. ವಿದ್ಯಾವಿಹೀನ ಪಶು ಹೂ ಅಂತಾನೆ ಮಾತು. ಅಂದ್ರೆ ಮನುಷ್ಯನ ಅಸಾಧಾರಣವಾದ ಹಿರಿಮೆ ಜ್ಞಾನ ಸಂಪಾದನೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲಾ ಪ್ರಾಣಿಗಳು 84 ಲಕ್ಷ ಯೋನಿಗಳು ಅಂತ ಕರೆದಿದ್ದಾರೆ. ಅದರಲ್ಲಿ ಮೈನಸ್ ಒಂದು ಮನುಷ್ಯನ ಬಿಟ್ಟುಬಿಟ್ರೆ ಇನ್ನು ಯಾವುದಕ್ಕೂ ಕೂಡ ಇದಿಲ್ಲ, ತಿಳುವಳಿಕೆ ಇಲ್ಲವೇ ಇಲ್ಲ ಅದಕ್ಕೆಲ್ಲ ಕೂಡ. ಹುಟ್ಟಿದ ಮಗು ಹೇಗಿರುತ್ತಾನೆ, ಆಮೇಲೆ ಬೆಳೀತಾ ಬೆಳೀತಾ ಹೇಗಾಗ್ತಾನೆ ಅಂತ ನೋಡ್ತೇವೆ ನಾವು. ಆದರೆ ಹುಟ್ಟಿದ ಪ್ರಾಣಿ ಹೇಗಿರುತ್ತೋ ಸಾಯ್ಬೇಕಾದ್ರೆ ಹಾಗೆ ಇರುತ್ತೆ, ಏನು ವ್ಯತ್ಯಾಸ ಇಲ್ಲ. ಹುಟ್ಟಿದ ಹಸುನು ನೀವು ಗಂಗಾ ನೀರನ್ನು ಹಿಡಿದು ತುಳಿಯುತ್ತೆ, ಅಥವಾ ಬುದ್ಧಿ ಹಚ್ಚು ಮುಂದಿದ್ರೆ ಹಾಗೆ ಮಾಡುತ್ತೆ. ಕರುನು ಹಾಗೆ ಮಾಡುತ್ತೆ, ಹಸುನು ಹಾಗೆ ಮಾಡುತ್ತೆ. ನೋಟಿಟ್ಟರು ತುಳಿಯುತ್ತೆ ಕರುವಿನ ಮುಂದೆ, ಹಸುವಿನ ಮುಂದೆ ಇಟ್ಟರು ತುಳಿಯುತ್ತೆ. ಆದರೆ ಹುಡುಗರ ಮುಂದೆ ಹಾಗಲ್ಲ, ಹುಡುಗ ಹಾಗೆ ಮಗು ಹಾಗೆ ಮಾಡ್ತಾನೆ, ಪಶು ಮಾಡಿದಾಗೆ ಮಾಡ್ತಾನೆ. ಸ್ವಲ್ಪ ದಿವಸಕ್ಕೆ ಎಷ್ಟು ಆಶ್ಚರ್ಯ ಅಂದರೆ ಎಷ್ಟು ಬೆಲೆ ಗೊತ್ತಾಗುತ್ತೆ ಅವನಿಗೆ. ಎಲ್ಲದರಲ್ಲೂ ತಂದೆ ತಾಯಿ ಬೆಲೆ ಬಿಟ್ಟುಬಿಟ್ಟು ಹುಡುಗ ಬೆಲೆ ಎಲ್ಲ ಗೊತ್ತಾಗುತ್ತೆ ಪಾಪ. ಆ ಬೆಲೆ ಗೊತ್ತಾಗೋದಿಲ್ಲ, ದೇವರ ಬೆಲೆ ಗೊತ್ತಾಗೋದಿಲ್ಲ, ಶಾಸ್ತ್ರದ ಬೆಲೆ ಗೊತ್ತಾಗೋದಿಲ್ಲ, ಬೇರೆ ದುಡ್ಡಿನ ಬೆಲೆ ಮಾತ್ರ ಹುಚ್ಚಾಬಟ್ಟೆ ಗೊತ್ತಾಗಿರೋದು. ನೋಟ್ ತೋರಿಸಿ ಹಬ್ಬ ಅಂತಾನೆ, ಗ್ರಂಥ ತೋರಿಸಿ ಬಿಸಾಕ್ಬಿಡ್ತಾನೆ. ಗ್ರಂಥದ ಬೆಲೆ ಗೊತ್ತಾಗೋದಿಲ್ಲ, ನೋಟಲ್ಲಿ ಬರೆದಿರೋದೇನೋ ದುಡ್ಡಿನ ಬೆಲೆ ಬರೆದಿರ್ತಾರೆ. ಪುಸ್ತಕ ಎಷ್ಟು ವಿಚಾರ ಇರುತ್ತೆ ಬೇಕಿಲ್ಲ ಅವನು. ಈ ಮನುಷ್ಯನ ವಿಚಿತ್ರ ಸ್ವಭಾವ ಇದೆ. ಅದಕ್ಕೆ ಮನುಷ್ಯ ಜನ್ಮದಲ್ಲಿರತಕ್ಕಂಥ ದೊಡ್ಡ ಗುಣ ಅಂದರೆ ಜ್ಞಾನ. ಅದಕ್ಕೆ ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲೇಬೇಡಿ ಹುಚ್ಚಪ್ಪ ಗಡಿರಾ ಅಂತ ಹೇಳಿ. ಆ ಜ್ಞಾನದಲ್ಲೂ ಎರಡು ಭಾಗ. ಮತ್ತೆ ಈ ಸ್ಕೂಲಲ್ಲೇ ದಡ್ಡರಾಗಿಬಿಟ್ರೆ ಛೇ ದಡ್ಡ ಅಂತ ಕರೆದ್ಬಿಡ್ತಾರೆ. ಸ್ಕೂಲಲ್ಲೇ ದಡ್ಡ ಆದರೆ ದಡ್ಡ, ಇಷ್ಟು ನಮಗೆ ಗೊತ್ತು. ಆದರೆ ರಾಘವೇಂದ್ರ ಸ್ವಾಮಿಗಳಂತ ಜ್ಞಾನಿಗಳಿ ಕಲಿಯ ದೃಷ್ಟಿಯಲ್ಲಿ ನಾವು ಲೌಕಿಕದಲ್ಲಿ ಎಷ್ಟು ಓದಿದ್ರು ದಡ್ಡ್ರೆ ಅಂತ ಕರೀತಾರೆ. ಎಷ್ಟು ಓದಿದ್ರು ದಡ್ಡ್ರೆ ಇದೆ. ಯಾವಾಗ ದೇವರನ್ನು ತಿಳ್ಕೊಳ್ತೇವಲ್ಲ ಆಗ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಭಗವಂತ ಹೇಳಿದ್ದಾರೆ 15ನೇ ಅಧ್ಯಾಯದ ಕೊನೆಗೆ ಈ ರೀತಿ ದೇವರನ್ನ ಸರ್ವೋತ್ತಮ ಅಂತ ಯಾರು ಅರ್ಥ ಮಾಡ್ಕೊಂಡು ತಿಳ್ಕೊಳ್ತಾರಲ್ಲ ಅವರನ್ನ ಬುದ್ಧಿವಂತ ಅಂತ ಕರೀತಾರೆ. ಆ ಬುದ್ಧಿ ಅಲ್ಲಿ ಉಪಯೋಗ ಆಗಬೇಕು, ಬೇರೆ ಕಡೆ ಉಪಯೋಗ ಆಗಬಾರದು. ಅದಕ್ಕೆ ಜ್ಞಾನ ಯೋಗ ವ್ಯವಸ್ಥಿತಿ, ಮನುಷ್ಯ ಜನ್ಮದ ಸ್ಪೆಷಾಲಿಟಿ ಜ್ಞಾನಾರ್ಜನೆ. ಆದ್ದರಿಂದ ಅದನ್ನು ಬಿಟ್ಟು ಏನು ಅರ್ಜನೆ ಮಾಡಿದರೂ ಕೂಡ ಅದು ಮನುಷ್ಯ ಮಾಡಿದ ಕೆಲಸ ಅಲ್ಲ, ಮನುಷ್ಯ ಮಾಡೋ ಕೆಲಸ ಅಲ್ಲ. ಸ್ಕೂಲಿಗೆ ಹೋದ ವಿದ್ಯಾರ್ಥಿ ಬರೀ ಸರ್ಟಿಫಿಕೇಟ್ ತೋರಿಸೋದು, ದುಡ್ಡು ತೋರಿಸಿಬಿಟ್ರೆ ಇದಕ್ಕಿದ್ದ ಜಾಸ್ತಿ ದಾನೆ ಕೊಡ್ತೀನಿ, ದುಡ್ಡು ಯಾಕೆ ತಂದಿ ನೀನೆ ಫಸ್ಟ್, ಈಗ ನಾನು ಪಾಸ್ ಆಗಿದ್ದೆ ಸರ್ಟಿಫಿಕೇಟ್ ಅದೊಂದು ಆಗಲಿಲ್ಲ ಎಲ್ಲ ವೇಸ್ಟ್ ಅಂತ ಕರೆದು ಬಿಡ್ತಾರೆ. ನಾನು 10,000 ರೂಪಾಯಿ ತಂದಿರಲಿ, 1,000 ರೂಪಾಯಿ ತಂದಿರಲಿ, ಪರೀಕ್ಷೆಯಲ್ಲಿ ಫೇಲ ಆಗಿ 1,000 ರೂಪಾಯಿ ತಂದಿದ್ರೆ ಗುಡ್ ಅಂತ ಕರೆಯೋದಿಲ್ಲ, ನೀನು ಸರ್ಟಿಫಿಕೇಟ್ ತಂದಿದ್ರೆ ಗುಡ್ ಅಂತ ಹೇಳ್ತೈತಿ ಅಂತ ಹೇಳ್ತಾರೆ. 1,000 ರೂಪಾಯಿ ನೀನೇ ಹುಡುಗ ಸಂಪಾದನೆ ಮಾಡೋದಲ್ಲ, ಓದಿನ ಕಾಲ ಓದು ಭಾರಿ ಮುಖ್ಯ. ಇವತ್ತು ವಿದ್ಯಾರ್ಥಿಗೆ ಓದು ಹೇಗೆ ಮುಖ್ಯನೋ ಮನುಷ್ಯ ಜನ್ಮದಲ್ಲಿ ಜ್ಞಾನ ಭಾರಿ ಮುಖ್ಯ. ಆ ಜ್ಞಾನ ಲೌಕಿಕ ಜ್ಞಾನ ಹೊಟ್ಟೆಪಾಡಿಗೆ, ಶಾಸ್ತ್ರಜ್ಞಾನ ಪರಲೋಕಕ್ಕೆ. ನಮ್ಮ ಜೀವನಕ್ಕೆ ತೃಪ್ತಿ ಸಿಗಬೇಕಾದ್ರೆ ಈ ಲೌಕಿಕ ಜ್ಞಾನದಿಂದ ಸಿಗೋದಿಲ್ಲ. ಲೌಕಿಕ ಜ್ಞಾನದ ಪರಮಾವಧಿ ಪ್ರಯೋಜನ ಹಣ ಕೊಡುತ್ತಷ್ಟೇ, ಅದಕ್ಕಿಂತ ಮುಂದೆ ಸಾಧ್ಯ ಇಲ್ಲ. ಆದರೆ ನಮಗೆ ತೃಪ್ತಿ ಕೊಡಬೇಕು ಅಂತಿದ್ರೆ ಅಧ್ಯಾತ್ಮ ವಿದ್ಯಾ ವಿಜ್ಞಾನ, ಅದಕ್ಕೆ ಜ್ಞಾನ ಯೋಗ ವ್ಯವಸ್ಥಿತಿ. ಜ್ಞಾನದ ಸಂಪಾದನೆಯನ್ನ ಮಾಡೋದಕ್ಕೆ ಸದಾ ಕಾಲ ಪರಿಶ್ರಮ ಪಡ್ತಾನೇ ಇರಬೇಕು. ಜ್ಞಾನ ಕ್ಯಾಶುವಲಿ ಬರೋದಿಲ್ಲ, ಸುಮ್ಮನೆ ಕೂತರೆ ಜ್ಞಾನ ಬರೋದು ಸಾಧ್ಯ ಇಲ್ಲ. ತುಂಬಾ ಪ್ರಯತ್ನ ಮಾಡಬೇಕು. ಪ್ರಯತ್ನಮೇ ಕಮಗ್ರತೋ ನಿಧಾಯ ಭೂತಿ ವಾಪ್ನು ಮಹ. ಇದು ಆಚಾರ್ಯರ ಸಂದೇಶ, ಶಾಸ್ತ್ರಗಳ ಸಂದೇಶ. ನಾವು ಪ್ರಯತ್ನ ಪಡೆದ ಒಳ್ಳೆ ವಸ್ತು ಸಿಗೋದಿಲ್ಲ. ದೊಡ್ಡ ವಸ್ತು ದೊಡ್ಡದಾಗ್ತಾ ಹೋದಂತೆ ಪ್ರಯತ್ನ ಜಾಸ್ತಿ ಮಾಡಬೇಕು. ಕಬ್ಬಿಣ ಕೊಡೋ ದುಡ್ಡಿಗೆ ಬಂಗಾರ ತಗೊಳ್ಳೋದಕ್ಕಾಗೋದಿಲ್ಲ, ಬೆಳ್ಳಿ ದುಡ್ಡಿಗೆ ಬಂಗಾರ ತಗೊಳ್ಳೋದಕ್ಕಾಗೋದಿಲ್ಲ. ಬಂಗಾರಕ್ಕೆ ಹೆಚ್ಚು ದುಡ್ಡು ಬೇಕು, ಅದೇ ರೀತಿ ಹೆಚ್ಚು ಕಷ್ಟಪಟ್ಟು ಅದನ್ನು ಸೆಲೆಕ್ಟ್ ಮಾಡಿ ತರಬೇಕು. ಅದೇ ತರಹ ಜ್ಞಾನಾರ್ಜನೆ ಎಂಬುದು ದೊಡ್ಡ ಐಶ್ವರ್ಯ. ಅದು ಇದನ್ನು ಅರ್ಥ ಮಾಡಿಕೊಂಡು ಮನುಷ್ಯನಾದವನು ಅದನ್ನು ತಿಳ್ಕೊಂಡ್ರೆ ಸಾರ್ಥಕ. ಅದು ಭಗವಂತ ಹೇಳ್ತಾನೆ, ಅದಕ್ಕೆ ಸದಾಕಾಲ ವಿಶ್ವ ಪ್ರಯತ್ನ ಮಾಡಬೇಕು ಅನ್ನೋದು ಸಿದ್ಧಾಂತ. ಜ್ಞಾನ ಯೋಗ ವ್ಯವಸ್ಥಿತಿ, ಇದು ಮೂರನೇ ಗುಣ ಆಯಿತು. ಮುಂದೆ ಹೇಳ್ತಾನೆ ಸತ್ವ ಸಂಶುದ್ಧಿ ಎಷ್ಟು ದೊಡ್ಡದು, ಒಂದಕ್ಕೊಂದು ಲಿಂಕ್ ಇದೆ. ಅದು ಅಭಯ ಇದ್ರೆ ಸತ್ವ ಸಂಶುದ್ಧಿ ಬರುತ್ತೆ, ಭಯ ಇಲ್ಲ ಆರಾಮಾಗಿರಬಹುದು, ಆರಾಮಾಗಿದ್ರೆ ಜ್ಞಾನ ಕಾರ್ಯ ಶುರುವಾಗುತ್ತೆ. ಜ್ಞಾನ ಯೋಗ ವ್ಯವಸ್ಥಿತಿ. ಅದಾದ್ಮೇಲೆ ದಾನಂ, ನೆಕ್ಸ್ಟ್ ದಾನ ಮಾಡಿ ಅಂತ ಹೇಳಿ ಆ ವಿಷಯ ನೋಡ್ತಾ ಇದ್ದೇವೆ ನಿನ್ನೆ. ದಾನ ಮಾಡ್ತಕ್ಕಂಥದ್ದು ವಿಶಿಷ್ಟವಾದ ಗುಣ ಅದು. ತುಂಬಾ ಜನ ತಪ್ಪು ತಿಳ್ಕೊಂಡಿರ್ತಾರೆ, ಇದ್ರೆ ದಾನ ಮಾಡಬೇಕು ತಪ್ಪು, ಇರೋದ್ರಲ್ಲಿ ದಾನ ಮಾಡಬೇಕು ಶಾಸ್ತ್ರ ಹೇಳುತ್ತೆ. ಇದ್ರೆ ದಾನ ಮಾಡೋದಲ್ಲ, ಇರೋದ್ರಲ್ಲೇ ದಾನ ಮಾಡಬೇಕು. ಹೆಚ್ಚಿಗಿದೆಯಲ್ಲ, ಕಡಿಮೆ ಇದ್ದಿದ್ದ ಅಷ್ಟರಲ್ಲೇ ಕೊಡಿ. ಇದಕ್ಕೆ ದಾನ ಅಂತ ಕರೀತಾರೆ ಹೊರತು ಹೆಚ್ಚಿಗಿದ್ರೆ ದಾನ ಮಾಡೋದಕ್ಕಲ್ಲ. ಊಟಕ್ಕೆ ಕೂತಿದ್ದ ಇನ್ನೊಬ್ಬ ಜ್ಞಾನ ಬಂದಪ್ಪ, ಅವನೊಬ್ಬನೇ ಇರೋದಿಷ್ಟೇ ಎಷ್ಟು ಮಾಡ್ಕೊಂಡಿದ್ದಾನೆ, ಅವಾಗ ನಾನು ಪೂರ್ತಿ ಇದೆ ಅಂತ ಹೇಳಬಾರ್ದು. ಅದರಲ್ಲೇ ಇಬ್ರು, ಇನ್ನೂ ಸದ್ಯ ಇದ್ರೆ ಪೂರ್ತಿ ಅವನಿಗೆ, ಆಗಲೇ ಹೋದ್ರೆ ಅರ್ಧ ಕೊನೆ ಪಕ್ಷ, ಅದಿಲ್ಲದ ಹೋದ್ರೆ ಅದು ದಾನ ಅಲ್ಲ. ಸರ್ಪ್ಲಸ್ ಇದ್ರೆ ದಾನ ಅಂತ ತಿಳ್ಕೊಳ್ಳಕ್ ಹೋಗಬೇಡಿ, ಇದ್ದಿದ್ರಲ್ಲಿ ಕೊಟ್ರೆ ಮಾತ್ರ ದಾನ. ಇದು ಇನ್ನೊಂದು ವಿಶೇಷ, ಅದು ಫಸ್ಟ್ ಪಾಯಿಂಟ್. ಅದು ಇದ್ದಿದ್ರಲ್ಲಿ ದಾನ ಮಾಡೋದು ಮೊದಲನೇದು, ಮತ್ತೆ ಎಷ್ಟಿರುತ್ತೋ ಅದಕ್ಕೆ ಮ್ಯಾಚಿಂಗ್ ದಾನ ಮಾಡೋದು ಎರಡನೇ. ಕೋಟ್ಯಧೀಶ 10 ಪೈಸೆ ಆಗ್ತಾನೆ ಉಂಡಿಗೆ, ಏನ್ ದೊಡ್ಡ ಸಾಧನೆ ಮಾಡೋದಾಗುತ್ತೆ. ಇದರಿಂದ ಪುಣ್ಯ 10 ಪೈಸೆ ತಗೊಂಡಿಲ್ಲ ಅಂತ ಸಂತೋಷ ಪಡ್ಬೇಕಷ್ಟೇ. ಯಾವ್ದಾದ್ರು 1 ರೂಪಾಯಿಗೆ 5 ರೂಪಾಯಿ ತಕ್ಕೋತಾರೆ ಅಂತ ಆ ಟೈಪ್ ಆಗಬಾರದು. ಮತ್ತೆ ಇವತ್ತು ದಾನ ಅಂತ ಹೇಳಿದರೆ ಕೋಟ್ಯಧೀಶ ಮಾಡಬೇಕಾದ ರೀತಿನೇ ಬೇರೆ, ಲಕ್ಷಾಧೀಶ ಮಾಡೋ ದಾನನೇ ಬೇರೆ. ಆಗ ಆ ದಾನಕ್ಕೆ ಮಹತ್ವ ಬರುತ್ತೆ ಹೊರತು ಸುಮ್ಮನೆ ದಾನ ಅಂದ್ರೆ ಅರ್ಥ ಇಲ್ಲ. ಎಷ್ಟೋ ಜನ ತಿಳ್ಕೊಂಡು ದಾನ ಮಾಡಿದ್ರೆ ಯಾಕೆ ಒಳ್ಳೇದಾಗಿಲ್ಲ, ದಾನ ಪ್ರಪೋರ್ಷನೇಟ ಮಾಡಿದ್ದೆ ಈಗ, ಅದನ್ನು ಯೋಚನೆ ಮಾಡಬೇಕು. ಇವತ್ತು ವಿದ್ಯಾರ್ಥಿಗೆ ಎಷ್ಟೋ ದುಡ್ಡು ಕೊಟ್ಟರೆ ಎಕ್ಸಾಮ್ ಫೀಸ್ ಅಲ್ಲ, ಪ್ರಿಸ್ಕ್ರೈಬ್ಡ್ ಫೀಸ್ ಕೊಡಬೇಕು. ಅವ್ನು ಒಂದು ರೂಪಾಯಿ ಕಡಿಮೆ ಕೊಟ್ಟರೆ ಸೆಟ್ಟೆ ವಾಪಸ್ ಬರುತ್ತೆ, 100 ಕೊಡೋದು 99 ಕಳಿಸ್ತಾ ವಾಪಸ್ ಬರುತ್ತೆ. ಅವ್ರು ಯಾರು ತಮ್ಮ ಕೈಯಿಂದ 1 ರೂಪಾಯಿ ಹಾಕೋದಿಲ್ಲ ಈ ಮಧ್ಯೆ, ಅವನು ಈ ಮತ್ತಸ ವಾಪಸ್ ಕಳಿಸ್ತಾನೆ ಹೊರತು ಬೇರೆ ದಾರಿ ಇಲ್ಲ. ಆ ಪ್ರಪೋರ್ಷನೇಟ್ ಆಗಿ ಮಾಡಬೇಕು. ಮತ್ತೆ ದಾನ ಇದು ಆಬ್ಲಿಗೇಟರಿ, ಆದ್ರಿಂದ ನಾವು ಮಾಡಿದ್ವಿ ಅಂತ ಹೆಮ್ಮೆ ಪಡೋಗಿಲ್ವೇ ಇಲ್ಲ. ಮಾಡಬೇಕು, ಟ್ಯಾಕ್ಸ್ ಕೊಟ್ಟರೆ ಟ್ಯಾಕ್ಸ್ ಎಂಬುದು ಡ್ಯೂಟಿ ಇರುವುದು, ಏನು ದಾರಿನೇ ಇಲ್ಲ. ಅದಕ್ಕೆ ದಾನ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ ಭಗವಂತ ಹೇಳ್ತಾನೆ, ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ಮಷ್ಟವು ಮಾಡಬೇಕಾದ್ರೆ ಮಾಡಿದರೆ ಸರಿಯಾಗಿದ್ದಾನೆ ಅಂತ ಅರ್ಥ ಅಷ್ಟೇ ಹೊರತು ಸ್ಪೆಷಲ್ ಅಲ್ಲ. ಆದರೆ ಹೆಚ್ಚೆಚ್ಚು ಮಾಡಿದಾಗ ಸ್ಪೆಷಲ್ ಅಲ್ಲ, ತುಂಬ ತಾನು ಯೋಗ್ಯತೆಗೆ ಮೀರಿ ಮಾಡ್ತಾನಲ್ಲ ಆಗ ಭಾರಿ ಶ್ರೇಷ್ಠ. ಅಥವಾ ಯೋಗ್ಯತೆ ಮೀರಿ ಮಾಡಿದಾಗ ಭಾರಿ ಶ್ರೇಷ್ಠವಾದ ಕೆಲಸ. ಇದು ಸ್ವಲ್ಪ ಯೋಚನೆ ಮಾಡಿದರೆ ಎಲ್ಲಿ ನಾವು ದಾರಿ ತಪ್ಪುತ್ತೇವೆ. ಮೊದಲೇದ ದಾನದ ಕಾನ್ಸೆಪ್ಟ್ ಹೋಗಿರೋದೇ ಭಾರಿ ದೊಡ್ಡ ದುರಂತ. ದಾನದ ಕಾನ್ಸೆಪ್ಟ್ ಎಷ್ಟು ಉಳ್ಕೊಂಡಿಲ್ಲ ಇವತ್ತು. ಮೊದಲ ಕೊನೆ ಪಕ್ಷ ಅನ್ನಾದರೂ ಕೊಡ್ತಿದ್ರು, ಕೊನೆ ಪಕ್ಷ ಹಣ ಕೊಡದೆ ಅನ್ನಾದರೂ ಕೊಡ್ತಿದ್ರು. ಇವತ್ತು ಅದನ್ನು ಕೊಡೋದಿಲ್ಲ, ಫ್ರಿಡ್ಜ್ ಬಂತಲ್ಲ ಒಳಗಿಟ್ಟು ಬಿಡ್ತಾನೆ ಮತ್ತೆ. ಅದರಿಂದ ಅದು ಕೆಟ್ಟ ಕೆಡುತ್ತೆ ಅಂತ ಆದರೂ ಕೊಡೋ ಅವಕಾಶ ತಪ್ಪಿಸ್ಕೊಂಡು ಬಿಟ್ಟು ಭಾರಿ ದೊಡ್ಡ ಅನ್ಯಾಯ ಅದು. ದಾನದಲ್ಲಿ ಅನೇಕ ವೆರೈಟಿ ದಾನಗಳು, ಅನ್ನದಾನ ದಾನ, ಜಲದಾನ ದಾನ, ದ್ರವ್ಯ ದಾನವಾಗಬಹುದು, ಅಭಯ ದಾನ ಅಂತ ಕರೀತಾರೆ. ಅದು ಪಡಬಾರ ವೈದ್ಯರು ಇಷ್ಟು ಕೊಟ್ಟು ಎಷ್ಟು ಧೈರ್ಯ ಬರುತ್ತೆ ಗೊತ್ತಾ ಅವನಿಗೆ. ವಿದ್ಯಾದಾನಂ ಸರ್ವಧನ ಪ್ರಧಾನ, ಎಲ್ಲಾ ದಾನಗಳಿಗಿಂತ ವಿದ್ಯಾದಾನ ಭಾರಿ ದೊಡ್ಡದು. ಅದನ್ನ ನಾವು ಮಾಡೋದು ಮಾಡಿಸೋದು ಒಂದಕ್ಕಿಂತ ಒಂದು ದೊಡ್ಡದು. ನಾವು ಮಾಡೋದು ದಾನದ ಒಂದು ಮುಖ, ಮಾಡಿಸೋದು ಇನ್ನೊಂದು ಮುಖ. ಸಾಧ್ಯವಾದರೆ ನಾವು ಮಾಡಬೇಕು, ಇಲ್ಲದೆ ಹೋದರೆ ಮಾಡಿಸ್ಬೇಕು. ಆದರೆ ಮನುಷ್ಯ ಹಾಗಲ್ಲ, ತಾನೂ ಮಾಡೋದಿಲ್ಲ, ಮಾಡಿಸೋದು ಕಲ್ಲು ಹಾಕ್ತಾನೆ, ಅದು ಭಾರಿ ದೊಡ್ಡದು. ಬಿಡಿಸ್ಬಿಡದೆ ಆಕರಿ ಕೊಡ್ತೀರಿ ಅದು ಬೇರೆ ಜೊತೆ, ನಾನು ಕೊಡ್ತೇನೆ ನೋಡು ಮಾ ದೊಡ್ಡ ಐಡಿಯಲ್ ಪರ್ಸನ್ ನೀನು ಹೇಳೋದು, ತನ್ನೇ ಅಥಾರಿಟಿ ಮಾಡ್ಕೊಂಡು ಮಾತಾಡಿದ್ರೆ ತಪ್ಪದು. ಒಂದು ನಾನು ಮಾಡಲಿಲ್ಲ, ನೀನಾದರೂ ಮಾಡು ಅಂತ ಹೇಳಬೇಕೆ ಹೊರತು ಮಾಡೋದನ್ನು ನಿಲ್ಲಿಸಬಾರದು. ಆದರೆ ಅಪವ್ಯಯನ ತಡಿಬೇಕು, ಅದು ಸರಿಯಾದ ಅಪವ್ಯಯ ಆಗಬಾರದು. ದಾನ ಅಂತ ಹೇಳಿದರೆ ಎಲ್ಲೋ ಕೊಟ್ಟರೆ ದಾನ ಅಲ್ಲ. ಮತ್ತೆ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. 17ನೇ ಅಧ್ಯಾಯದ ದಾನ ಬಗ್ಗೆ ಭಗವಂತನ ಹೇಳ್ತಾನೆ, ಅದರಿಂದ ಹೆಚ್ಚು ನೋಡಬೇಕಾದಿಲ್ಲ. ಈ ಐಟಮ್ ಎಕ್ಸ್ಪ್ಲೈನ್ ತಾನೇ ಎಕ್ಸ್ಪ್ಲೈನ್ ಮಾಡ್ತಾರೆ 17ರಲ್ಲಿ. ದಾನ 3 ವಿಧ ಅಂತ ಹೇಳ್ತಾರೆ. ದಾನ 3 ವಿಧ, ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ ಅಂತ 3. ಯಾರು ಹೆಂಡ ಕುಡ್ಲಕ್ಕೆ ಕೊಟ್ಟ ತಾಮಸ ದಾನ, ಸುಮ್ಮನೆ ಮನೆಯಲ್ಲಿ ಬಿದ್ದಿರ್ತೀವಿ, ದುಡ್ಡು ಕೊಟ್ಟರೆ ಚೆಂದ ಮಗು ಕುಡಿದು ಬಂದ್ಬಿಡ್ತಾನೆ. ಮತ್ತೆ ಕುಡುಗ ಇನ್ನೊಂದು ನಾಯ್ಕನ್ನು ಬಾರಿಸಿ ಬರ್ತಾನೆ. ಎಂತ ತಾಮಸ ದಾನ ಅದು ಲೌಕಿಕ ಉಪಯೋಗಿಸ್ತಾನೆ, ರಾಜಸ ದಾನ. ದೇವ್ರಿಗೆ ಉಪಯೋಗಿಸ್ತಾನೆ ಸಾತ್ವಿಕ ದಾನ. ದಾನಗಳಲ್ಲಿ 3 ವೆರೈಟಿ ಉಂಟು. ಎಲ್ಲ ಮುಂದೆ ವಿಸ್ತಾರವಾಗಿ ಬರೋದ್ರಿಂದ ಅಷ್ಟು ತಿಳ್ಕೊಂಡ್ರೆ ಸರಿ. ಸರಿಯಾಗಿ ದಾನ ಮಾಡಿದರೆ, ನಿನ್ನೆ ಹೇಳಿದ್ದೇನೆ, ದಾನ ಅಂದ್ರೆ ಕೊಡೋದಲ್ಲ, ಕೊಟ್ಟರೆ ದಾನ ಅಂತ ಅರ್ಥ ಅಲ್ಲ, ಅದು ಇನ್ವೆಸ್ಟ್ಮೆಂಟ್ ಅಂತ ಕರೆದಿರೋ ದಾನ. ಆಕ್ಚುಲಿ ನಾವು ಏನು ಇನ್ವೆಸ್ಟ್ ಮಾಡ್ತೇವೆ ಅದನ್ನು ಶಾಸ್ತ್ರದಲ್ಲಿ ದಾನ ಅಂತ ಕರೆದಿದ್ದ. ನಾವು ಕೊಟ್ಟಿದ್ದು ಶಾಶ್ವತ, ಕೊಟ್ಟಿದ್ದು ಶಾಶ್ವತ, ಇಟ್ಕೊಂಡಿದ್ದು ನಶ್ವರ. ಇಟ್ಕೊಂಡಿದ್ದು ನಾವು ತುಂಬಾ ಕಷ್ಟಪಡಬೇಕು, ಇಷ್ಟಾದ್ರೆ ನಮ್ಮ ಹಿಂದೆ ಬರೋ ಗ್ಯಾರಂಟಿ ಏನಿಲ್ಲ ಅದರೊಳಗೆ. ಆದ್ರೆ ಕೊಟ್ಟಿದ್ದು ಮಾತ್ರ ತಗೊಂಡವರ ಜವಾಬ್ದಾರಿ, ಅದು ತಗೊಂಡವರ ಜವಾಬ್ದಾರಿ. ಸರಿಯಾಗಿ ನೋಡಿಕೊಂಡ ಅವನ ಜವಾಬ್ದಾರಿ, ಹಾಳಾದ ತಪ್ಪದು. ಆದ್ರೆ ಅಂತ ತಪ್ಪು ನಾವು ಮಾಡಬಾರ್ದು. ಅಷ್ಟು ಕೊಡಬೇಕಾದ್ರೆ ಭಾರಿ ಹುಷಾರಾಗಿರ್ಬೇಕು. ಬ್ಯಾಂಕ್ ನಲ್ಲಿ ಹೇಗೆ ನೋಡ್ತಾನೆ ನೋಡಿ, ಬ್ಯಾಂಕ್ ಸ್ಟೇಟಸ್ ನೋಡ್ತಾನೆ, ಎಷ್ಟು ಕೋಟಿ ಲಾಭ ನೋಡಿದ್ವಿ. ಇವನಿಗೆ ಕೋಟಿ ಗಟ್ಟಲೆ ಇಲ್ಲಿ ಇವನಿಗೆ, ನೋಡೋದು 100-200 ಸಾವಿರನೋ ಅಷ್ಟು. ಬ್ಯಾಂಕ್ ಮೂರಲ್ಲಿ ನೋಡ್ಬೇಕಾನಲ್ಲ, ಯಾವ ಕ್ಯಾಟಗರಿ ಸೇರ್ತಾನೆ ನೋಡ್ತಾನೆ. ಅದಕ್ಕೆ ನನ್ನ ಹಣ ಸೇಫ್ ಇರಬೇಕಲ್ಲ, ಆ ಥರ ಅದನ್ನು ಯೋಚನೆ ಮಾಡಬೇಕು ನಾವು. ಎಲ್ಲಿ ಕೊಟ್ಟರೆ ಹಣ ಸುಭದ್ರ ಫಸ್ಟ್, ಅದು ಫಸ್ಟು ಭದ್ರತೆ. ಸೆಕೆಂಡ್ ಅದು ಮಲ್ಟಿಪ್ಲೈ ಆಗಬೇಕು, ಎಷ್ಟು ಹೆಚ್ಚಾಗುತ್ತೆ ಸೆಕೆಂಡರಿ. ಮತ್ತು ಸೇಫ್ ಆಗಿ ವಾಪಸ್ ಬರೋದು ಫಸ್ಟ್. ಎಷ್ಟೋ ಕಡೆ ಮಾಡ್ತಾರೆ ನೋಡಿ, 20% ಇಂಟ್ರೆಸ್ಟು, 24% ಅಂತ ಹೇಳಿ 100% ಕೈ ಕೊಟ್ಟು ಹೋಗಿಬಿಡ್ತಾರೆ. ಕೊನೆ ಒಂದೇ ತಿಂಗಳು ಕೊಟ್ಟುಬಿಡ್ತಾರೆ, ಅದು ಆಶ್ಚರ್ಯ. ಇವರೇ ಖುಷಿಯಾಗಿಬಿಡ ಮತ್ತೆ ಇನ್ವೆಸ್ಟ್ ಮಾಡ್ತಾನೆ, ಜಾಸ್ತಿ ಬರೋದು ತೊಗೊಂಡಿರೋ ಒಂದು ಫೈಂಡ್ ಅಡ್ರೆಸ್ ಕೂಡ ಇರೋದಿಲ್ಲ, ಆ ಬೋರ್ಡ್ ಸಮೇತ ಹೋಗ್ಬಿಟ್ಟಿರ್ತಾರೆ. ಆ ರೀತಿ ಮಾಡೋದಲ್ಲ. ಅದಕ್ಕೆ ದಾನಂ ಧ್ರುವಂ ಪಾತ್ರ ಪಾತ್ರ ಗುಣಾನುಕೂಲ್ಯ ಫಲತಿ ಪಾತ್ರ ಗುಣಾನುಕೂಲ್ಯ. ಸತ್ಪಾತ್ರ ದಾನ, ಸದ್ವಸ್ತು ದಾನ, ಸತ್ಕಾಲದಲ್ಲಿ ದಾನ, ಸದುದ್ದೇಶದಿಂದ ದಾನ, ಎಲ್ಲ ಸತ್ ಅನ್ನ ಪದ ಎಲ್ಲದಕ್ಕೂ ಕೂಡ ಸೇರಿಸ್ಕೋಬೇಕು. ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪಃ ಆರ್ಜವಂ. ದಾನಂ ದಮಶ್ಚ, ದಮ ಇರಬೇಕು ಅಂತ ಹೇಳಿದ್ರೆ, ದಮ ದಮ ಅಂತ ಹೇಳಿದರೆ ಇಂದ್ರಿಯ ನಿಗ್ರಹ ಅಂತ ಅರ್ಥ. ಶಮೋ ಮನ್ನಿಷ್ಠತಾ ಬುದ್ಧೇಹೇ ದಮ ಇಂದ್ರಿಯ ನಿಗ್ರಹ. ಇಲ್ಲಿ ನಮಗೆ ಭಾಗವತ ಅರ್ಥ ಆಗ್ತದೆ. ಭಗವಂತ ಇಲ್ಲಿ ಹೇಳ್ತಾನೆ ದಮ ಇರಬೇಕು ಅಂತ ಹೇಳ್ತಾನೆ. ದಮ ಅಂದ್ರೆ ಏನಂತ ಇಲ್ಲಿ ಹೇಳೋದಿಲ್ಲ, ಬರೀ ದಮ ಇರಬೇಕು ಅಂತ ಅಷ್ಟೇ ಹೇಳಿಬಿಡ್ತಾರೆ. ದೈವಿ ಸಂಪತ್ತು ದಮ. ದಮ ಅಂದ್ರೆ ಏನು? ಭಾಗವತ ಪುರಾಣ ಏಕಾದಶಿ ಸ್ಕಂದದಲ್ಲಿ ಬರುತ್ತೆ. ಇಲ್ಲಿ ಅರ್ಜುನ ಪ್ರಶ್ನೆ ಕೇಳ್ತಾನೆ, ಕೃಷ್ಣ ಉತ್ತರ ಕೊಡ್ತಾನೆ. ಅಲ್ಲಿ ಉದ್ಧವ ಪ್ರಶ್ನೆ ಕೇಳ್ತಾನೆ, ಕೃಷ್ಣ ಉತ್ತರ ಕೊಡ್ತಾನೆ. ಪ್ರಶ್ನೆ ಕೇಳೋರು ಬೇರೆ, ಉತ್ತರ ಕೊಡೋದು ಒಬ್ಬನೇ ಕೃಷ್ಣ. ಅದಕ್ಕೆ ಎಷ್ಟೋ ನಮಗೆ ಭಗವದ್ಗೀತೆಯ ಶ್ಲೋಕ ಅರ್ಥ ಆಗಬೇಕಾದ್ರೆ ಭಾಗವತ ಪುರಾಣದ ಮಾತನ್ನು ಓದಬೇಕು. ಅದೇ ಕೃಷ್ಣ ಹೇಳಿದ್ದಾನಲ್ಲ ಸ್ಪಷ್ಟೀಕರಣ, ಇಷ್ಟೆಲ್ಲ ಪದಗಳಿಗೆ ಅರ್ಥ ಕೊಡ್ತಾ ಹೋಗ್ತಾ. ಅಲ್ಲಿ ಹೇಳಿದ ಎಷ್ಟೋ ವಿಚಾರಕ್ಕೆ ಇಲ್ಲಿ ವಿವರಣೆ ಸಿಗುತ್ತೆ. ಇದನ್ನು ಯಾರು ಉಪಯೋಗ ಮಾಡಿಕೊಳ್ಳೇ ಇಲ್ಲ. ಭಗವದ್ಗೀತೆಗೆ ಅರ್ಥವಿಲ್ಲ ಕೊಟ್ಟ ಆಚಾರ್ಯರಲ್ಲಿ ಮಧ್ವಾಚಾರ್ಯರು ಮಾತ್ರ ಈ ಭಾಗವತವನ್ನ ಸಂಪೂರ್ಣ ಉಪಯೋಗ ಮಾಡಿಕೊಂಡು ಭಗವದ್ಗೀತೆ ತುಂಬಾ ಕಡೆಗೆ ಇತಿ ಭಾಗವತೇ ಅಂತ ಉಲ್ಲೇಖ ಮಾಡ್ತಾರೆ. ಇದು ಹಾಗೇನೆ ದಮ ಇಂದ್ರಿಯ ನಿಗ್ರಹ. ಶಮ ಉದ್ಧವನ ಪ್ರಶ್ನೆ ಇದು, ಕೃಷ್ಣ ಶಮ ಅಂದ್ರೇನು, ದಮ ಅಂದ್ರೇನು ಅಂತ ಕೇಳಿದ್ದಾರೆ. ಶಮೋ ಮನ್ನಿಷ್ಠತಾ ಬುದ್ಧೇಹೇ ದಮ ಇಂದ್ರಿಯ ನಿಗ್ರಹ. ಕೃಷ್ಣ ಕೊಟ್ಟ ಉತ್ತರ, ದೇವರಲ್ಲಿ ಸದಾಕಾಲ ನಿಷ್ಠೆಯಿಂದ ಇದ್ರೆ ಶಮ, ಇಂದ್ರಿಯಗಳ ಮೇಲೆ ಹಿಡಿತಾ ಇದ್ರೆ ದಮ ಅಂತ ಕರೀತಾರೆ. ದಮ ದಮ ಅಕಸ್ಮಾತ್ ಬಿಟ್ಟುಬಿಟ್ರೆ ಉಲ್ಟಾ ಪಟ್ಟಾಗತ್ತೆ. ದಮ ಮದ, ಮದ ಅಂದ್ರೆ ಅರ್ಥ ಆಗತ್ತೆ ಮುಂದೆ ಬರುತ್ತೆ. ದಮ ಇಲ್ಲ ಅಂದ್ರೆ ಮದ ಬಂದೇ ಬರುತ್ತೆ ಅಂತ ಅರ್ಥ. ಕಂಟ್ರೋಲ್ ಯುವರ್ ಸೆಲ್ಫ್ ಅಂತಾರಲ್ಲ ಅದು ಬೇಕು ನಮಗೆ. ದಮ ಇಂದ್ರಿಯ ಮುಂದೆ ವರ್ಣನೆ ಮಾಡ್ತಾರೆ. ದಾನಂ ದಮಶ್ಚ ಯಜ್ಞಶ್ಚ, ದಾನಂ ದಮಶ್ಚ ಯಜ್ಞಶ್ಚ. ಯಜ್ಞವನ್ನು ಪ್ರತಿನಿತ್ಯದಲ್ಲೂ ಮಾಡಬೇಕು, ಯಜ್ಞವನ್ನು ಪ್ರತಿನಿತ್ಯದಲ್ಲಿ ಮಾಡಬೇಕು. ನಮಗೆ ಆಶ್ಚರ್ಯವೇ ಆಶ್ಚರ್ಯ, ಅಶ್ವಮೇಧ ಪ್ರತಿನಿತ್ಯ ಮಾಡಲಿಕ್ಕಾಗತ್ತಾ ಅಂತ ಕೇಳಿದ್ರೆ, ಯಜ್ಞಗಳು ಅನೇಕ ವೆರೈಟಿ ಇದೆ ಅಂತ ಹೇಳ್ತಾರೆ. ಯಜ್ಞ ಅಂತ ನಮಗೆ ಗೊತ್ತಿರೋ ಯಜ್ಞ ಮಿನಿಮಮ್ ಗೊತ್ತಿರೋ ಅಶ್ವಮೇಧ ರಾಜಸೂಯ ಅಂತ ಎಲ್ಲೋ ಪುರಾಣದಲ್ಲಿ ಕೇಳಿರೋದು ಬಿಟ್ಟು ಜಾಸ್ತಿ ಗೊತ್ತಿಲ್ಲ ನಮಗೆ. ಪಂಚಮಹಾಯಜ್ಞ ಅಂತ ನಿತ್ಯ ಮಾಡಬೇಕಾದ ಯಜ್ಞಗಳುಂಟು. ದೇವಯಜ್ಞ ಅಂತ ಇದೆ, ಋಷಿಯಜ್ಞ ಅಂತ ಇದೆ, ಭೂತಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ. ಈಗ ಪಂಚಮಹಾಯಜ್ಞಗಳು ಅಂತ ಪ್ರತಿನಿತ್ಯದಲ್ಲೂ ಮಾಡ್ತಕ್ಕಂಥ ಯಜ್ಞಗಳು. ದೇವರು ನೈವೇದ್ಯ ಮಾಡ್ತಾನೆ, ದೊಡ್ಡ ಯಜ್ಞ ಅದು. ಯಜ್ಞ ಮಾಡಿದ್ದಾನೆ, ಅಗ್ನಿಯಲ್ಲಿ ಹೋಮ ಮಾಡ್ತಾನೆ ದೇವತೆಗಳನ್ನು ಉದ್ದೇಶಿಸಿ ಬಿಟ್ಟು, ಅದೊಂದು ಯಜ್ಞ. ಶ್ರಾದ್ದ ಪಕ್ಷಗಳನ್ನು ಮಾಡ್ತಾನೆ, ಅದೊಂದು ಯಜ್ಞ. ಅನ್ನದಾನವನ್ನು ಅತಿಥಿಗಳಿಗೆ ಕೊಡ್ತಾನೆ, ಅದೊಂದು ಯಜ್ಞ. ಪ್ರಾಣಿಗಳಿಗೆ ತಿನ್ನಕ್ಕೆ ಕೊಡ್ತಾನೆ, ಅದೊಂದು ಯಜ್ಞ ಅಂತ ಹೇಳ್ತಾರೆ. ಎಷ್ಟು ಆಶ್ಚರ್ಯ ಇದು! ಪ್ರಾಣಿಗಳಿಗೆ ಕೊಟ್ಟಿದ್ದ ಯಜ್ಞ ಭೂತಯಜ್ಞ ಅಂತ ಹೇಳ್ತಾರೆ. ಅದಕ್ಕೆ ಭೂತಯಜ್ಞ, ಹಸುವಿಗೆ ಹುಲ್ಲು ಕೊಡ್ತಾನೆ, ಭೂತಯಜ್ಞ ಅದು ಒಂದು. ಇವತ್ತು ಭೂತಗಳಿಗೆ ಯಜ್ಞ ಮಾಡ್ತಾನೆ ಬೇಕಾದ್ರೆ ಇದನ್ನು ಮಾಡೋದಿಲ್ಲ. ದೇವಪೀಡೆಗಳಿಗೆ ಮಾಡ್ತಾರೆ ನೋಡಿದ್ರೆ ಭೂತಯಜ್ಞಗಳು, ಆ ಭೂತಯಜ್ಞ ಅಲ್ಲ. ಮತ್ತೆ ಇಲ್ಲಿ ಭೂತ ಅಂತ ಹೇಳಿದ್ರೆ ಮುಂದಿನ ಶ್ಲೋಕದಲ್ಲೇ ಬರುತ್ತೆ ಅರ್ಥ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಅಂಥ ಯಜ್ಞ ಮಾಡಬೇಕು. ಆ ರೀತಿ ಯಾರು ಮಾಡ್ತಾರೆ ಅವನ ಜೀವನ ಸಾರ್ಥಕ. ಇದನ್ನು ನಿತ್ಯ ಜೀವನದ ನಾವು ಅತ್ಯಂತ ಮೂಲಭೂತ ಕರ್ತವ್ಯಗಳು. ದಾನಂ ದಮಶ್ಚ ಯಜ್ಞಶ್ಚ. ಕೃಷ್ಣ ಸಭೆಯಲ್ಲಿ ಕೂತಿದ್ದಾನೆ. ಶಿಶುಪಾಲ ಎಷ್ಟು ಬೈತಾನೆ ಕೃಷ್ಣನನ್ನ, ಹುಚ್ಚಾಬಟ್ಟೆ ಬೈತಾನೆ. ಕೃಷ್ಣ ಸುಮ್ಮನೆ ಕೂತಿದ್ದಾನೆ. ಕೂತವ್ರು ಯಾರು ಕುಳ್ಳಕ್ಕಾಗುತ್ತಿಲ್ಲ, ಅಷ್ಟು ಜನ ಬೈತಿದ್ದಾನೆ. ಕೃಷ್ಣ ಯೋಚನೆಯೇ ಇಲ್ಲ. ದಮಃ, ಹೇಗೆ ಮನುಷ್ಯ ಒಬ್ಬರು ನಿನ್ನೆ ಹೇಳಿದ್ದೇನೆ, ಒಬ್ಬನು ಹೊಡಿತೇನೆ ಅಂತ ಬಂದ್ರೆ ಇನ್ನೊಂದು ಹೊಡೆದು ಬಿಟ್ಟಿರ್ತಾನೆ, ಅಷ್ಟಿಟ್ಟು ಬರುತ್ತೆ ಬೇಗ. ಅವ್ನು ಹೊಡಿತೇನೆ ಅಂತಾನೆ ಅಷ್ಟೇ, ಇವ್ರು ತಾನೇ ಬಂದು ಹೊಡೆದು ಬಿಡ್ತಾನೆ, ಅಷ್ಟು ಟೆಂಪ್ ಆಗ್ತಾನೆ ಮನುಷ್ಯ. ಕೃಷ್ಣ ಏ ನಿಶ್ಚಿಂತೆ, ಈ ಇಂದ್ರಿಯಗಳಿಗೆ ಸಂಪೂರ್ಣ ಹಿಡಿತಾ ಇರಬೇಕು. ಇವತ್ತು ಉದಾಹರಣೆ ಎಕ್ಸ್ಪರ್ಟ್ ಡ್ರೈವರ್ ಇರ್ತಾನಲ್ಲ, ಫಸ್ಟ್ ಕ್ಲಾಸ್ ಮಾತಾಡ್ತಿರ್ತಾನೆ, ಹಿಂದಕ್ಕೆ ಮುಂದಕ್ಕೆ ನೋಡ್ತಿರ್ತಾನೆ, ಆದ್ರೆ ಚೆಕ್ ಅಂತ ಬ್ರೇಕ್ ಹಾಕ್ತಾನೆ. ಫುಲ್ ಕಂಟ್ರೋಲ್ ಓವರ್ ದಿ ವೆಹಿಕಲ್, ಫುಲ್ ಕಂಟ್ರೋಲ್. ಇದನ್ನ ಅರ್ಥ ಆಗ ನೋಡ್ ನೋಡ್ತಾ ರಿಫ್ಲೆಕ್ಸ್ ಆಕ್ಷನ್, ಶ್ರಮ ಪಡೋದೇ ಇಲ್ಲ, ನೋಡ್ತಾನೆ ಒತ್ತೆ ಆಗಿರುತ್ತೆ ಬ್ರೇಕ್ ಹಾಗೆ. ಇದು ನೇಚರ್. ಆಟೋಮೆಟಿಕ್ ಗೇರ್ ಚೇಂಜ್, ಆಟೋಮೆಟಿಕ್ ಅಕ್ಸಲರೇಷನ್ ಕೊಡೋದು, ಆಕೆ ಎಲ್ಲ ಆಟೋಮೆಟಿಕ್. ಹೇಗೆ ಡ್ರೈವ್ ಮೇಲೆ ಕಂಟ್ರೋಲ್ ಒಂದು ಸೇರಿ ದಿವಸಕ್ಕೆ ಬರೋದಿಲ್ಲ, ಅದು ಡ್ರೈವ್ ಮಾಡಿ 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 ಪ್ರಾಕ್ಟೀಸ್ ಮಾಡ್ತಾರೆ. ಅದನ್ನು ಹಿಂದೆ ಹೇಳಿದ್ದಾರೆ, ಅಭ್ಯಾಸ ಇರತ್ತ ಕೌಂತೆಯ ವೈರಾಗ್ಯರ ಚ ದೃಶ್ಯತೆ. ಅಭ್ಯಾಸ ಮಾಡಬೇಕು ಅಂತ ಹೇಳಿ. ನಮಗೆ ಇವತ್ತು ಆಧುನಿಕ ವಿಜ್ಞಾನ ಏನು ಹೇಳುತ್ತೆ ಗೊತ್ತೇನು, ಪಾಪ ನಾಲ್ಕು ದಿವಸ ಹೇಳ್ತಿರ್ತಾರೆ ವಾಕ್ ಮಾಡಿ ಅಂತ ಹೇಳ್ತಾರೆ. ಪಾಪ ವಾಕ್ ಮಾಡಿ ವಾಕ್ ಮಾಡಿ ವಾಕ್ ಮಾಡ್ತಾನೆ ಇರ್ತಾನೆ ಪಾಪ. ವಾಕ್ ಮಾಡ್ಬೇಕಾದ್ರೆ ಬಿಡ್ತಾರೆ ಎಷ್ಟೋ ಸಲ, ಅದು ಹಾರ್ಟ್ ಡಿಸೀಸ್ ಅಂತ ವಾಕ್ ಮಾಡಕ್ಕೆ ಹೋಗಿ ಕಾಲು ಬಿಡ್ಕೊಂಡು ಫ್ರಾಕ್ಚರ್ ಹಾಕೊಂಡು ಸೇರ್ತದೆ. ಇನ್ನೊಂದು ಬೇರೆ ಮತ್ತೆ ಜನ್ಮ ವಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಶಾಸ್ತ್ರ ಹೇಳ್ತದೆ ಅವ್ನು ಮಾಡ್ತಿರೋ ಬಿಡ್ತಿರೋ ದೊಡ್ಡದಲ್ಲ, ನೀವು ಎಕ್ಸರ್ಸೈಸ್ ಮಾಡಿ ಅಂತ ಹೇಳ್ತಾರೆ. ಈ ಎಕ್ಸರ್ಸೈಸ್ ಅಲ್ಲ, ಮೆಂಟಲ್ ಎಕ್ಸರ್ಸೈಸ್ ಮಾಡಿ ಅಂತ ಹೇಳ್ತಾರೆ. ಎವ್ರಿ ಟೈಮ್ ಎಕ್ಸರ್ಸೈಸೇ, ದಿವಸಕ್ಕೆ ನೂರಾರು ಸಮಸ್ಯೆ ಬರುತ್ತಾರೆ, ಅದನ್ನ ಹೇಗೆ ಎದುರಿಸ್ಬೇಕು ಯೋಚನೆ ಮಾಡ್ಬೇಕು. ಹಾ ಲೇಟ್ ಆಗಿ ಟೆಂಪ್ಟ್ ಆಗಿಬಿಡ್ತಾನೆ, ಬೆಡ್ ಕಾಫಿ ತಲ ಆಯ್ತು ಹುಚ್ಚಿಡ್ದಾಗ ಆಗಿಬಿಡುತ್ತೆ ಅವನಿಗಾಗಲೇ, ತಲೆ ಕೆರೆ ತಲೆ ಏನು ಕಾಫಿನ ಕುಡಿದೆಲ್ಲ ಶುರು ಮಾಡಿಬಿಡ್ತಾನೆ. ಇವೆಲ್ಲ ಪ್ರಾಬ್ಲಮ್ಗಳೇನೆ, ಅದನ್ನ ಹೇಗೆ ಎದುರಿಸ್ಬೇಕು ಯೋಚನೆ ಮಾಡಿ. ಯೋಚನೆ ಅದು ಬಿಟ್ಟರೆ ಸತ್ತೋಗಿ ಬಿಡ್ತಾನೆ, ಯೋಚನೆ ಮಾಡಿ ಏನಿಲ್ಲ, ಪುತ್ರ ಸಾಲ್ವ್ ಆಗಿಬಿಡುತ್ತೆ. ಹಾಗೆ ಎಷ್ಟೋ ಜನಕ್ಕೆ ಅದು ದೊಡ್ಡ ಸಮಸ್ಯೆ. ನಿಜವಾದ ಅರ್ಥದಲ್ಲಿ ಸಮಸ್ಯೆಗಳ ಮೂಲ ಅದನ್ನು ನಾವು ಎದುರಿಸ್ತೇ ಹೋಗೋದು, ಅದು ನಮ್ಮನ್ನು ಓವರ್ಕಮ್ ಮಾಡಬಾರದು, ನಾವು ಅದನ್ನು ಓವರ್ಕಮ್ ಮಾಡಬೇಕು. ಈ ದೃಷ್ಟಿಯಲ್ಲಿ ಬಹಳಷ್ಟು ಮುಖ್ಯವಾಗಿ ಪ್ರತಿಯೊಂದು ಬಿಟ್ಟು ನೋಡಿ ಏನಾಗುತ್ತೆ ನೋಡಿ, ನೋಡೇ ಬಿಡ್ತೇನೆ ಅದನ್ನು. ಈ ವ್ರತ ಉಪವಾಸಗಳು ಬಂದಿದ್ದು ಅದಕ್ಕೇನೆ, ಏಕ ಏನು ತಗೊಳ್ಳೋದು ಏನಾಗುತ್ತೆ ನೋಡೇ ಬಿಡೋಣ, ಏನೂ ಆಗೋದಿಲ್ಲ. ಅಷ್ಟೇ ಅಲ್ಲ, ತಿನ್ಬೇಕು ಅನಿಸಿದ ನಿಯಂತ್ರಣ ಮಾಡ್ತಾನಲ್ಲ, ಆ ನಿಯಂತ್ರಣದ ಸಾಮರ್ಥ್ಯ ಕಲಿಯೋದು ಗ್ರೌಂಡಲ್ಲಿ. ವೆಹಿಕಲ್ ಓಡಿಸೋದು ಗ್ರೌಂಡಲ್ಲ, ರೋಡಲ್ಲಿ ಓಡಿಸ್ತಾನೆ. ಗ್ರೌಂಡಲ್ಲಿ ಕಲಿತಾನೆ, ರೋಡಲ್ಲಿ ಓಡಿಸ್ತಾನೆ. ಕೊನೆಯಲ್ಲಿ ಗ್ರೌಂಡ್ ಪೂರ್ತಿ ಶುರು ಮಾಡಿದ್ರೆ ಅವನು ವೆಹಿಕಲ್ ಕಲ್ತು ಉಪಯೋಗನೇ ಇಲ್ಲ. ಬರೀ ರೌಂಡ್ ಹಾಕೋ ಪೂರ್ತಿ, ಗ್ರೌಂಡಲ್ಲಿ ರೌಂಡ್ ಹಾಕೋ ಪೂರ್ತಿ ವೆಹಿಕಲ್ ಕಲ್ತ್ರೆ ವೆಹಿಕಲ್ ಬಂದಿ ಅಂತ ಕರೆಯೋದಿಲ್ಲ. ಅಲ್ಲಿ ಕಲ್ತು ಇಲ್ಲಿ ಓಡಿಸ್ತಾನೆ. ಆ ಟೈಪು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ದಿನ ಬೆಳಗಾದ ಯಾವ್ಯಾವ ಪ್ರಸಂಗಗಳು ಬರುತ್ತೆ, ವೆರೈಟಿ ಆಫ್ ಪೀಪಲ್, ಒಬ್ಬರು ಒಂದ್ ಟೈಪ್ ಎರಡು ಸೈಪ್ ಜನ ಬರೋದಿಲ್ಲ, ಹುಚ್ಚಾಬಟ್ಟೆ ಜನ ಬರ್ತಾರೆ. ಎಲ್ಲರಲ್ಲೂ ಜೀವತ್ರ ವಿದ್ಯೆ ಇದ್ದೇ ಇರುತ್ತೆ. ಮತ್ತೆ ಪೋಸ್ಟ್ ಬಂದ್ರೆ ಕೆಲವು ಲೇಟ್ ಆಗಿಬಿಟ್ರೆ ಒದರು ಒದ್ರ ನಾಳಿಂದ ತಂದ್ಕೊಳ್ಳೋದಿಲ್ಲ, ಒದರ ಜನರು ಇರ್ತಾರೆ. ಕೆಲವು ನಿಧಾನ ಬನ್ನಿ ಅಂತ ಹೇಳೋದನ್ನ ಅದರಲ್ಲೇ ಮತ್ತೆ ವೆರೈಟಿಗಳು, ನಿಧಾನ ಬನ್ನಿ ಅಂತ ಹೇಳೋ ಜನಗಳು ಇರ್ತಾರೆ. ಪ್ರತಿಯೊಬ್ಬರಲ್ಲೂ ವೆರೈಟಿಗಳು, ಎಲ್ಲ ಜೊತೆ ಹೇಗೆ ಆಕ್ಟ್ ಮಾಡ್ಬೇಕು, ರಿಯಾಕ್ಟ್ ಮಾಡ್ಬೇಕಲ್ಲ, ಅದೊಂದು ಆಲ್ಟ್. ಅದಕ್ಕೋಸ್ಕರ ಅದನ್ನೆಲ್ಲ ನಿಯಮನ ಮಾಡೋದು ಒಂದು ದೊಡ್ಡ ಯಜ್ಞ, ಅದನ್ನು ಕರೀತಾರೆ. ಅದೊಂದು ಯಜ್ಞ. ಹಿಂದೆ ನೋಡಿದ್ದೆ ಐದನೇ ಅಧ್ಯಾಯ ಇದೆ ಕೊನೆಗೆ, ಎಷ್ಟು ಯಜ್ಞಗಳಿದೆ ಗೊತ್ತಾ ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಏವಂ ಬಹುವಿಧ ಯಜ್ಞ ವಿಧತ ಬ್ರಹ್ಮಣೋ ಮುಖೇ. ಇದು ಕೃಷ್ಣ ಹೇಳಿದ ಮಾತು. ಪ್ರಾಣಾಯಾಮ ಒಂದು ಯಜ್ಞ, ಇಂದ್ರಿಯ ನಿಗ್ರಹ ಯಜ್ಞ, ನಾನು ಏನು ಇಸ್ಕೊಳ್ಳೋದೇ ಇಲ್ಲ, ಅದೊಂದು ಯಜ್ಞ. ಪ್ರತಿಗ್ರಹ ಇಲ್ಲಿ ಏನು, ಯಾರು ಏನು ಕೊಟ್ಟರು ತಗೊಳ್ಳೋದಿಲ್ಲ, ಯಜ್ಞ ಅದು ಒಂದು. ಇನ್ನೊಂದು, ಯಾರು ಏನು ಕೊಟ್ಟರು ತಗೊಂಡು ಒಳ್ಳೆ ವಿನಿಯೋಗ ಮಾಡ್ತಾರೆ, ಮತ್ತೊಂದು ಯಜ್ಞ. ಏನು ಕೊಟ್ಟರು ತಗೊಳ್ಳುತ್ತೇನೆ, ವಿನಿಯೋಗ ಮಾಡ್ತೇನೆ, ಇಲ್ಲ ನನಗೆ ಬೇಕಿಲ್ಲ ತಗೊಳ್ಳೋದೇ ಇಲ್ಲ ಮತ್ತೊಬ್ಬರು. ಇನ್ನೊಬ್ಬರು ನಾನೇ ಬೇಕಾದ್ರೂ ಕೊಡ್ತೇನೆ, ಅದೊಂದು ರೀತಿ ಯಜ್ಞ. ಏನು ಇಲ್ಲ, ಆಹಾರದ ಹತೋಟಿ ಇಟ್ಕೊಂಡ್ಬಿಟ್ಟಿದ್ದೇನೆ. ನೋಡಿದ್ರ ನಾನು ಏನು, ಕೆಲವರು ಹತೋಟಿ ಆರಂಭ ಯಾವಾಗ ತೊಗೊತ್ತಾ, ಡಾಕ್ಟರ್ ಬೈದ ಮೇಲೆ, ಅದಕ್ಕಿಂತ ಮುಂಚೆ ಇಲ್ಲ. ಡಾಕ್ಟರ್ ಬಾಯಿ ಬಂದ ಬೈದ ಮೇಲೆ ಶುರು ಮಾಡ್ತಾರೆ. ಅದೇನಿಲ್ಲ, ಮೊದಲಿಗೆ ಮೊದಲನೇ ಶುರು ಮಾಡಿಬಿಟ್ರೆ ಮುಗೋಗ್ತಾಗಲೇ, ಡಾಕ್ಟರ್ ಹೇಳಿದ್ರೆ ಉಪ್ಪು ಬಿಡ್ಬೇಕಾ, ಮೊದಲೇ ಬಿಟ್ರೆ ಆಗೋಯ್ತು. ಆಮೇಲೆ ಉಗ್ರದ ಅನಿವಾರ್ಯ ಕಷ್ಟ ಎಲ್ಲ ದುಃಖ ಪಡ್ತಾರೆ. ಸ್ಲೋಲಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಬಂದೇ ಬಿಡುತ್ತಾಗ್ಲೇನೆ. ಸ್ಲೋಲಿ ಎಲ್ಲದನ್ನ ಸ್ಲೋಲಿ ಮಾಡ್ತಾ ಹೋಗ್ಬಿಟ್ರೆ ಮುಗೋಯ್ತು. ಅದನ್ನ ಅಭ್ಯಾಸ ಮಾಡಿದರೆ ಎಷ್ಟು ಸುಲಭವಾಗಿ ಮನುಷ್ಯ ಮುಂದೆ ಬರ್ತಾನೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಪ್ರಾಣಾಯಾಮ ಮಾಡ್ತಾನೆ, ಅದೊಂದು ಯಜ್ಞ. ಸಕಾಲಕ್ಕೆದ್ದೆ ಹೇಳ್ತೇನೆ, ಅದೇ ಒಂದು ಯಜ್ಞ. ಆ ಕಾಲಕ್ಕೆದ್ದ ದೇವರ ದಯ ಕೃಷ್ಣಾರ್ಪಣ ಅಂದ್ರೆ ಒಂದು ಯಜ್ಞ ಆಗೋಯ್ತಾನೆ. ಒಳ್ಳೆ ಮಾತಾಡ್ತೀವಿ, ಇವತ್ತು ಯಾರನ್ನು ಬಯೋದಿಲ್ಲ ನಾನು, ಅದೊಂದು ಯಜ್ಞ. ಮತ್ತೆ ಯಾರೇ ಏನೇ ಮಾಡಿದ್ರು ಕೂಡ ನನ್ನ ಕೈಯಿಂದ ಆದಷ್ಟು ಕೊಡ್ತೇ ಕೊಡ್ತೇನೆ, ಮತ್ತೊಂದು ಯಜ್ಞ. ನನ್ನ ಕೈಯಿಂದ ಆದಷ್ಟು ಕೊಡ್ತೀನಿ, ಎಲ್ಲ ಕೊಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ನಾನು ಏನು ಸಾಧ್ಯವಾಗುತ್ತೋ ಅದು ಹೆಲ್ಪ್ ಮಾಡ್ತೇನೆ ಇನ್ನೊಬ್ಬರಿಗೆ. ಈ ರೀತಿ ಮಾಡ್ತಾ ಹೋದರೆ ದಿವಸಕ್ಕೆ ಬೆಳಗ್ಗಿಂದ ಸಾಯಂಕಾಲದವರೆಗೆ ನಮಗೆ ಆಗ ಅನಿಸುತ್ತೆ, ಒಂದೊಂದು ದಿವಸ ಬದುಕಿದ್ರೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಾಗುತ್ತೆ. ಒಂದೊಂದು ದಿವಸದ ಬೆಂದಕ್ಕೆ ಎಷ್ಟು ಮಹತ್ವ ಇದೆ ಗೊತ್ತಾ. ಎಷ್ಟೋ ಸರ್ತಿ ಜನ ಕಾಯ್ತಿರ್ತಾರೆ. ಒಂದು ಊರಲ್ಲಿ ನೋಡಿದ್ದೆ ನಾನು, ಒಬ್ಬ ವ್ಯಕ್ತಿಗಳು ಇದು ಬಂದು ಹೋದೆ, ಯಾರು ರಿಜಿಸ್ಟರ್ ಆಫೀಸರ್ ಓಡಾಡ್ತಿದ್ದಾರೆ, ತಹಸೀಲ್ದಾರ್ ಆಫೀಸ್ನಲ್ಲಿ ಓಡಾಡ್ತಿದ್ದಾರೆ. ಒಂದು ಸಮನೆ ಸೈನ್ ಆಗಬೇಕು, ಸೈನ್ ಆಗಬೇಕು ಅಂತ ಹೇಳಿ ಇನ್ನೊಂದು ಡಾಕ್ಟರ್ ಹೇಳ್ತಾ ಇದ್ದಾರೆ. ಡಾಕ್ಟ್ರೆ ಹೇಗಾರು ಮಾಡಿ ಬದುಕಬೇಕು, ಒಂದು ದಿವಸ ಬದುಕಿಸಿ, ಒಂದು ದಿವಸ ಬದುಕಿಸಿ ಅಂತ ಹೇಳ್ಬೇಕು. ನಾವೇನೋ ತಾರಿ ಮೇಲೆ ತಾಯಿ ಮೇಲೆ ಭಾರಿ ಭಕ್ತಿಯಿಂದ ನಾ ತಿಳ್ಕೊಂಡ್ಬಿಟ್ರೆ, ಹಾಗಾದ್ರೆ ಕೆಲವು ಪೇಪರ್ ಸೈನ್ ಮಾಡ್ಬೇಕಿತ್ತ ಆಕೆ ಕೊನೆ ದಿವಸ ಸತ್ತೋಗ್ಬಿಟ್ರೆ ಕಷ್ಟ. ಡಾಕ್ಟ್ರ್ ಏನಾದ್ರು ಮಾಡಿ ಒಂದ್ ದಿವಸ ಬೆಳೆಸಿ ಅದಕ್ಕೆ ಕೇಳ್ತಿದ್ದಾರೆ. ತಮಾಷೆ ನೋಡಿದ್ರ, ಒಂದ್ ದಿವಸ ಮುಂಚೆ ಸತ್ತೋಗಿಬಿಟ್ರೆ ಎಷ್ಟೋ ಇದಕ್ಕೆ ಸೈನ್ ಆಗದೆ ಹೋಗ್ಬಿಡ್ತಾರೆ. ಅವತ್ತೊಂದ್ ದಿವಸ ಬದುಕಿ ಬಿಟ್ರೆ ರೆಕಾರ್ಡ್ ಎಲ್ಲ ಸರಿ ಹೋಗ್ಬಿಡುತ್ತೆ. ಅಂದ್ರೆ ಬದುಕಿನ ಹಿನ್ನೆಲೆ ಎಷ್ಟು, ಒಂದ್ ದಿವಸದ ಬದುಕಿಗೆ ಎಷ್ಟು ಮಹತ್ವ ಇದೆ ಯೋಚನೆ ಮಾಡಿ. ಅದೇ ಬದುಕಿನಿಂದ ಸರಿಯಾಗಿ ಬದುಕಿದರೆ ಮುಂದಿನ ಜನ್ಮದ ಎಷ್ಟು ಸುಖವಾಗಿರಬಹುದು ಮನುಷ್ಯ. ಒಂದ್ ದಿವಸದ ಧನದ ಸಂಪಾದನೆ ಹಾಗೆ ಮಾಡ್ತೇವಲ್ಲ, ಬೆಳಗ್ಗಿನಿಂದ ಎದ್ದ ಮೇಲೆ ಸಾಯಂಕಾಲ ಮಲಗುವವರೆಗೂ ಕೂಡ ಇವತ್ತು ಎಷ್ಟು ಅವಕಾಶವನ್ನು ದೇವರು ಕೊಡ್ತಾನೆ, ಅಷ್ಟು ಅವಕಾಶಗಳು ಎಷ್ಟು ಉಪಯೋಗ ಮಾಡ್ಕೋತೇವೆ ನಾವೀಗ. ನಾವು ಈ ರೀತಿ ಯೋಚನೆ ಮಾಡ್ತೇವೆ, ನಮಗೆ ಯಾರು ಕೊಡಲೇ ಇಲ್ಲ ಆ ಥರ ಯೋಚನೆ ಮಾಡ್ತಿರ್ತೇವೆ, ತಪ್ಪದು. ನಾನು ಯಾರಿಗೆ ಕೊಡಲೇ ಇಲ್ಲ ಅದೇ ಯಾಕೆ ಯೋಚನೆ ಮಾಡಬಾರದು. ನಾವೇನು ತೊಗೊಂಡ್ರೆ ತಿನ್ನೋದಷ್ಟೇ, ಬೇರೆ ಪ್ರಾಂತ್ಯ ಮಾಡಕ್ಕೆ ಬರೋದಿಲ್ಲ. ಇನ್ನೊಬ್ರಿಗೆ ಕೊಟ್ಟರೆ ಎಷ್ಟು ಉಪಯೋಗ ಇದೆ ಅದರಿಂದ. ಆ ದೃಷ್ಟಿಯಿಂದ ಅದನ್ನೆಲ್ಲ ಯಜ್ಞ ಅಂತ ಭಗವಂತ ಕರೀತಾರೆ. ಒಟ್ಟು ಆಚಾರ ಅರ್ಥ ಹೇಳಿಬಿಡ್ತಾರೆ, ಉಳಿದವರು ಯಾರು ಬರೆಯಲಿಲ್ಲ. ಮಧ್ವಾಚಾರ್ಯ ಬರೀತಾರೆ, ಒಟ್ಟಿನ ಮೇಲೆ ದೇವರು ಪ್ರೀತನಾಗಲಿ ಅಂತ ಹೇಳಿ ಒಳ್ಳೆಯವರಿಗೇನು ಕೊಡ್ತೇವೆ ಅದಿಷ್ಟು ಯಜ್ಞ, ಏನು ಮಾಡ್ತೇವೆ ಅದಿಷ್ಟು ಯಜ್ಞ ಅಂತ ಹೇಳಿಬಿಡ್ತಾರೆ. ಯಜ್ಞೋ ದೇವತಾಮುದ್ದಿಶ್ಯ ದ್ರವ್ಯ ತ್ಯಾಗ, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ. ನಾವು ಮಾಡ್ತಕ್ಕಂಥ ಪ್ರತಿ ಕೆಲಸವೂ ಯಜ್ಞ ಆಗುತ್ತೆ. ಕಣ್ಣು ತೆಗೆದು ದೇವರು ನೋಡಿದ ಅದೇ ಒಂದು ಯಜ್ಞ ಮುಗಿದೋಯ್ತು, ಬೇರೆ ಏನೋ ನೋಡ್ಲಿಲ್ವಲ್ಲ, ದೇವರು ನೋಡೋದೆಲ್ಲ ಯಜ್ಞ. ಕೆಟ್ಟ ವಿಚಾರ ಏನಂತ, ಕೆಟ್ಟ ಸೌಂಡು, ಹಬ್ಬ ಕಿವಿ ಮುಚ್ಕೊಂಡ್ಬಿಟ್ಟ, ಛೇ ಎಂತ ಕೆಟ್ಟದ ಮಾತುಗಳು ಅಂತೇಳಿ, ಅದೇ ಒಂದು ಯಜ್ಞ. ಮತ್ತೆ ಒಳ್ಳೆ ಮಾತು ಆಡ್ತಾನೆ, ಓ ಒಳ್ಳೆ ಮಾತು ಸ್ತೋತ್ರ ಹೇಳಿ ವಿಷ್ಣು ಸಹಸ್ರನಾಮ ಹೇಳಿದ, ಅದು ವಾಗ್ಯಜ್ಞ. ವಿಷ್ಣು ಸಹಸ್ರನಾಮ ಹೇಳಿದ, ಒಳ್ಳೆ ಮಾತುಗಳನ್ನ ಉಪದೇಶ ಮಾಡಿದ. ಈ ರೀತಿ ಮಾಡ್ತಾ ಹೋದ್ರೆ ದಿವಸಕ್ಕೆ ಎಷ್ಟು ಬಾರಿ ಯಜ್ಞ ಮಾಡಬಹುದು. ಅದಕ್ಕೆ ದಾನಂ ದಮಶ್ಚ ಯಜ್ಞಶ್ಚ. ಮುಂದಿನ ಮಾತು ಸ್ವಾಧ್ಯಾಯ. ಸ್ವಾಧ್ಯಾಯ ಬಹಳ ದೊಡ್ಡ ಗುಣ. ಸ್ವ ಅಧ್ಯಾಯ ತಾನೇ ಓದೋದು ಅಂತಾರೆ, ತಾನು ಓದೋದು. ಏನು ಓದೋದು, ಏನು ಗುರುಗಳಿಂದ ಕೇಳಿರ್ತಾನೆ ಅದನ್ನು ಓದಿ ಗಟ್ಟಿ ಮಾಡಿಕೊಳ್ಳೋದು ಸ್ವಾಧ್ಯಾಯ ಅಂತ ಕರೀತಾರೆ. ತಾನು ಓದಾಗ ಆಗಬೇಕಾದ್ರೆ ಎಷ್ಟು ಹೇಳ್ಕೊಟ್ಬಿಡ್ತಾನೆ, ನೆಕ್ಸ್ಟ್ ನೀನು ಓದಿವತ್ತು ಅಂತ ಹೇಳ್ತಾನೆ. ಓದಬೇಕು ಆ ಥರ ಪ್ರತಿನಿತ್ಯದಲ್ಲೂ ಓದೋ ಅಭ್ಯಾಸ ಮಾಡಬೇಕು. ನಾವು ದಿವಸಕ್ಕೆ ಇಷ್ಟು ಪುಟ ಓದೇ ಓದ್ತೇನೆ, ಇದು ನಮ್ಮ ಸಂಕಲ್ಪ ಆಗಬೇಕು. ದಿವಸಕ್ಕೆ ಇಷ್ಟು ಪುಟ ಓದ್ತೇನೆ, ಗೀತೆ 10 ಶ್ಲೋಕ ಆದರೂ ಓದ್ತೇನೆ, ಮತ್ತೆ ಸಾಧನ ಪೂರ್ತಿ ಹೇಳ್ತೇನೆ. ಅದು ಬರೋ ಕಲೀಲಕ್ಕೆ ಬರ್ತಾ ಇಲ್ಲ, 10 ಶ್ಲೋಕ ಆದರೂ ಕಲಿತೇನೆ. ಒಂದು ಶ್ಲೋಕ ಕಲಿತೇನೆ ಅನ್ಕೊಳ್ಳಿ, 3 ತಿಂಗಳು ವಿಷ್ಣು ಸಹಸ್ರನ ಬಂತು ಅಂತ ಅರ್ಥ. ಎಲ್ಲ ಸೇರಿದ 120 ಶ್ಲೋಕ ಕರೆಕ್ಟ್. ವಿಷ್ಣು ಸಹಸ್ರ ಅಷ್ಟೇ ಇರೋದು 107 ಶ್ಲೋಕ ಇದೆ ಅಷ್ಟೇ. ವಿಶ್ವಂಭಿಷ್ಣು ಬೃಹತ್ಕಾರ್ಯ ಶುರು ಮಾಡಿಬಿಟ್ರೆ ಸರ್ವಪ್ರಹರಣ ಇದವರೆಗೆ 107 ಶ್ಲೋಕ ಇದೆ. ದಿವಸಕ್ಕೊಂದು ಶ್ಲೋಕ ಕಳೆದ 107 ದಿವಸಕ್ಕೆ ವಿಷ್ಣು ಸಹಸ್ರ ಬಂದೋಯ್ತಾಗಲಿ. ಈ ರೀತಿ ಮಾಡ್ತಾ ಮಾಡ್ತಾ ಎಷ್ಟು ವಿಷಯ ಬಂದೋಗುತ್ತೆ ನಮಗೆ. ಕೆಲವು ವರ್ಷದಲ್ಲಿ ಮನುಷ್ಯ ಎಷ್ಟು ಮುಂದೆ ಬಂದ್ಬಿಟ್ಟಿರ್ತಾನೆ, ಬರೋದಿಲ್ಲ ಬರಬೇಡ ಕೊಳಿ ಜನ್ಮಪೂರ್ತಿ ಹಾಗೆ ಅಂತ ಇರ್ತಾರೆ. ನಮಗೆ ಎಷ್ಟಾಗುತ್ತೋ ಅಷ್ಟೇ, ಆದರೆ ಅದಕ್ಕೆ ವಂಚನೆ ಮಾಡ್ಕೋಬಾರ್ದು, ಆತ್ಮಶಕ್ತಿಗೆ ವಂಚನೆ ಮಾಡ್ಕೋಬಾರ್ದು. ಕಷ್ಟ ಮಾಡಿದರೆ ನಿಜವಾದ ಅರ್ಥದಲ್ಲಿ ಸಾಧನೆ ಆಗೋದ್ರಿಂದ ಸ್ವಾಧ್ಯಾಯ ಅಂತ ಕರೆ. ಎಷ್ಟೋ ಜನ ತಾವು ಎಷ್ಟೋ ಕೇಳಿರ್ತಾರೆ, ಅದನ್ನು ಎರಡು ತಪ್ಪು ಮಾಡ್ತಾರೆ. ಕೇಳಿದ್ದನ್ನು ಮತ್ತೆ ಜ್ಞಾಪಕ ಮಾಡ್ಕೊಳ್ಳೋದೆಲ್ಲ ಒಂದು ತಪ್ಪು, ಅದನ್ನ ಓದೋದಿಲ್ಲ ಎರಡನೇ ತಪ್ಪು, ಅದು ಅಪ್ಲೈ ಮಾಡೋದಿಲ್ಲ ಭಾರಿ ದೊಡ್ಡ ತಪ್ಪು ಅದು. ಕೊನೆಗೆ ಇಷ್ಟೆಲ್ಲ ಮಾಡಿ ಇನ್ನೊಬ್ರು ಹೇಳಕ್ ಬರುತ್ತೆ ತಿಳ್ಕೊಂಡ್ಬಿಡ್ತಾನೆ ಹೊರತು ತನ್ನ ಉಪಯೋಗಕ್ಕೆ ಬರುತ್ತೆ ತಿಳ್ಕೊಳ್ಳೋದೇ ಇಲ್ಲ. ಲೈಟ್ ತನಗಬೇಕು ಅಂತ ಹಾಕೋತಾನೆ, ಆದರೆ ಇನ್ನು ಹೇಳೋದ್ಬಾರ್ದು ಇನ್ನೊಬ್ಬರಿಗೋಸ್ಕರ. ಪರೋಪದೇಶ ಪಾಂಡಿತ್ಯ ಮಾತ್ರ ಭಾರಿ ಡೇಂಜರಸ್, ಮತ್ತೆ ಯಾರು ಕೇಳಲೇ ಇಲ್ಲ ಅದಕ್ಕೆ ಓದಲೇ ಇಲ್ಲ ಅಂತ ಆಗಬಾರ್ದು. ನಮ್ಮ ಸ್ವಂತ ನಮ್ಮನೆ ಲೈಟ್ ನಮ್ಮ ಉಪಯೋಗಕ್ಕೆ ಬರುತ್ತಲ್ಲ, ನಾವು ಓದಿದ ಜ್ಞಾನ ನಮ್ಮ ಬದುಕಿಗೆ ಉಪಯೋಗಕ್ಕೆ ಬರಬೇಕು. ಇವತ್ತು ನಾನು ಕೇಳಿದ್ರಲ್ಲಿ ಎಷ್ಟು ತಿಳ್ಕೊಳ್ಳೋದು, ಕೇಳೋದು ಎಷ್ಟು ಕೇಳಿದ್ರು ಕೂಡ ಒಂದು ಬೀಜ ಇದ್ದಾಗ ಅಷ್ಟೇ, ಒಂದು ಬೀಜ ಅದನ್ನ ಡೆವಲಪ್ ಮಾಡ್ಕೋಬೇಕು. ಆಮೇಲೆ ನಾವು ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಡೌಟ್ ಬಂದ ಕ್ಲಿಯರ್ ಮಾಡಿಕೊಂಡ್ರೆ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ ಜ್ಞಾನ. ಜ್ಞಾನ ಸಂಪಾದನೆ ರೀತಿ ಇರೋದೇ ಹಾಗೆ. ಯಾತಕ್ಕೋಸ್ಕರ ಟಿ ವಿ ಮೊದಲಾದವುಗಳಿಂದ ನಮಗೆ ಜ್ಞಾನ ಬರೋದಿಲ್ಲ ಅಂತ ಹೇಳ್ತಾರೆ, ಅದು ಒನ್ ಸೈಡೆಡ್ ಆಗಿಬಿಡುತ್ತೆ. ಎಷ್ಟೇ ತೋರಿಸಿದ್ರು ಒನ್ ಸೈಡೆಡ್ಡೆ, ಇಲ್ಲಿ ಹಾಗಲ್ಲ, ಪಾಠಕ್ಕೆ ಹೋದಾಗ ಏನಾಗುತ್ತೆ, ಈ ಪ್ರಶ್ನೆ ಉತ್ತರ ತಕ್ಷ ಉತ್ತರ ಬಂದಿದೆ. ಆಮೇಲೆ ವ್ಯಕ್ತಿ ಎದುರಿಗಿದ್ದಾಗ ಎಷ್ಟೋ ಬೆನಿಫಿಟ್ ತಗೊಳ್ಳೋದು ಬರುತ್ತೆ. ಅದಕ್ಕೆ ಸ್ವಾಧ್ಯಾಯ ಅನ್ನೋದು ಬರೋದು ಯಾವಾಗ, ಅದೆಲ್ಲ ಕೂಡ ಓದ್ಲಿಕ್ಕೆ ಹೋದಾಗ. ಕೆಲವು ಹುಡುಗರು ಡೌಟೇ ಬರೋದಿಲ್ಲ, ಪುಸ್ತಕ ತೆಗೆದಿರ್ತಾರೆ ಡೌಟ್ ಬರಲಿಕ್ಕೆ, ಪಾಪ ಸುಮ್ಮನೆ ಎಂದೂ ಡೌಟ್ ಇಲ್ಲ. ಉಳಿದವ್ರು ಹೇಳ್ತಿರ್ತಾರೆ ನೋಡಿದಾಗ ಎಷ್ಟು ಜಾಣ ಸುಮ್ಮನೆ ಕೂತ್ಬಿಟ್ಟಿದ್ದಾನೆ ಪಾಪ, ಬರೀ ಪ್ರಶ್ನೆ ಕೇಳ್ತಾನೆ ಅಂತ. ಶಾಸ್ತ್ರ ಹೇಳ್ತದೆ ಡೌಟ್ ಇಬ್ಬರಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಡೌಟ್ ಇಬ್ಬರಿಗೆ ಬರೋದಿಲ್ಲ, ಒಬ್ಬನು ಎಲ್ಲ ಗೊತ್ತಿರೋನು, ಇನ್ನೊಬ್ಬನು ಏನೂ ಗೊತ್ತಿಲ್ಲದೆ ಇರೋನು. ಅದು ಡೌಟ್ ಮಾಡೋಕ್ಕಾದ್ರೆ ಗೊತ್ತಿರ್ಬೇಕಾದ್ರೆ ಬರೇ ಪಕ್ಷ ಡೌಟ್ ಮಾಡೋಕ್ಕೂ ಏನಾದರೂ ಸ್ವಲ್ಪ ರಿಕ್ವೈರ್ಮೆಂಟ್ ಏನಿರೋದಿಲ್ಲ, ಅದರಿಂದ ನಿಶ್ಚಿಂತೆ. ಅದು ಸರಿಯಲ್ಲ, ನಾವು ಡೌಟ್ ಗೆಲ್ಲಬೇಕು. ಏನೂ ಗೊತ್ತಿಲ್ಲದೆ ಡೌಟ್ ಇಲ್ಲ ಅಂತಾಗಬಾರ್ದು, ಎಲ್ಲ ಗೊತ್ತಿದ್ದು ಡೌಟ್ ಇಲ್ಲ ಅಂತಾಗಬೇಕು. ಅದಕ್ಕೆ ಅಧ್ಯಯನ ಅಂತ ಕರೀತಾರೆ, ಸ್ವಾಧ್ಯಾಯ. ತುಂಬ ಜನ ಬರೋದಿಲ್ಲ, ತೀರ್ಮಾನವನ್ನು ನಮ್ಮ ಓದಕ್ಕೆ ಬರೋದಿಲ್ಲ. ಯಾಕೆ ಹಾಗೆ ಮಾಡ್ತೀರಿ, ಓದಿ ಸೋಸ್ಬೇಕಾದ್ರೆ ಓದಕ್ಕೆ ಭಾರಿ ಕಷ್ಟ ಆಗುತ್ತೆ. ಬಂದು ಅಭಯಂ ಅಭಯಂ ಸತ್ವ ಸತ್ವ ತ್ವಾನು ಅಲ್ಲಿ ಏನು ಶುರು ಆಗಿ ಯೋಚನೆ ಮಾಡ್ತಾನೆ. ಸಂಶುದ್ಧಿ ಹೇಗೆ ಬರೀಬೇಕು ಯೋಚನೆ ಮಾಡಿ, ಸಂಶುದ್ಧಿ ಅಸಾ ಬರೀಬೇಕು ಶಿವ ಬರೀಬೇಕು, ಶಂಕರ ಶಾನೋ ಅಥವಾ ಸಕಲ ಅನ್ನೋ ಶಾನೋ ಯೋಚನೆ ಶುರು ಮಾಡ್ತಾರೆ. ಅದು ಯೋಚನೆ ಮಾಡ್ತಾ ಮಾಡ್ತಾ ಡೆವಲಪ್ ಆಗಲಿಕ್ಕೆ ಶುರು ಆಗಿಬಿಡುತ್ತಾರೆ. ಪುಸ್ತಕ ಮುಚ್ಚಿಟ್ಟು ಬರಲಿಕ್ಕೆ ಶುರು ಮಾಡಿ ಎಷ್ಟು ಡೌಟ್ ಬರುತ್ತೆ ಗೊತ್ತಾ, ಇಮಿಡಿಯೇಟ್ ಆಗಿ ಗೊತ್ತಿದೆ ಅನಿಸಿರುತ್ತೆ, ಓ ನಮ್ಗೆ ಎಷ್ಟು ಗೊತ್ತಿಲ್ಲ ಅನ್ಸುತ್ತೆ. ಒಂದು ನಾಲ್ಕದ ಬರೆಯ ಹೊತ್ತಿಗೆ ಶುರುವಾಗಿಬಿಡುತ್ತೆ. ಎಷ್ಟೋ ವಿದ್ಯಾರ್ಥಿಗಳು ಓದಂದ್ರೆ ಒಂದಕ್ಕೆ ಬರೋದು, ಸಾರ ಬರೋದು ದಯವಿಟ್ಟು ಓದಿಸ್ಬೇಡಿ ಅಂತ ಹೇಳ್ತಾರೆ. ನೀವು ಓದ್ ಹೋದ್ರೆ ಅಲ್ಲಿಂದ ಕ್ಲಾಸಿಗೆ ಬರಬೇಡ, ಓದು. ಅದು ಸುಮ್ಮನೆ ದುಃಖಪಟ್ಟು ಓದ್ತಾನೆ, ಏನೋ ಬೈಕೊಂಡು ಓದ್ತಾನೆ, 4 ದಿವಸ ಆದ್ಮೇಲೆ ಸರ 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 ಓದ್ತಿರ್ತಾನೆ ಆಗ್ಲಿ. ಅದು 4 ದಿವಸ ಪ್ರಾಕ್ಟೀಸ್ ಆಗಿ ಮಾಡುತ್ತೆ ಮನುಷ್ಯನ. ದಿವಸ ಓದೋ ಅಭ್ಯಾಸ ಯಾವಾಗಲೂ ಮಾಡಬೇಕಾದ್ರಿಂದ ಸ್ವಾಧ್ಯಾಯ ಅದಕ್ಕೆ ಹೇಳ್ತಾರೆ. ಸ್ವಾಧ್ಯಾಯ ಏನೋ ಓದ್ಲಿಕ್ಕೆ ಹೋಗೋಣ ಮತ್ತೆ ಸ್ವ ಪ್ರಿಸ್ಕ್ರೈಬ್ಡ್ ಅಂತ ಅರ್ಥ. ಪ್ರಿಸ್ಕ್ರೈಬ್ಡ್ ಅಧ್ಯಾಯ ಏನು ನಿಮಗೆ ಓದ್ಲಿಕ್ಕೆ ಹೇಳಿದ್ರೆ ಅದನ್ನು ಓದಿ ಅಂತ ಹೇಳಿದ್ದಾರೆ. ಏನು ಓದ್ಲಿಕ್ಕೆ ಏನಾದ್ರು ಓದಿದ್ರೆ ಆಯ್ತಲ್ಲ, ಸಿಕ್ಕಿದ್ದು ಓದಬಾರ್ದು ಮತ್ತೆ ತಿನ್ನೋಂತ ಏನೋ ತಿಂದುಬಿಡ್ತಾನ, ತನಗೆ ಬೇಕಾದ ಆಹಾರ ಹೇಗೆ ತಿಂತಾನಲ್ಲ ಹಾಗೆ ತನಗೆ ಯಾವ ವಿಷಯ ಓದಬೇಕು ಅಂತಿದೆ ಅದನ್ನು ಓದಬೇಕು. ಕ್ಲಾಸಲ್ಲಿ ಓದಿರ್ತಾನೆ ಹುಡುಗ, ಎಷ್ಟು ಬರ್ತಾನೆ ನೋಡ್ತಾನೆ, ಅದು ಕಥೆ ಪುಸ್ತಕ ಬೈದು ಬಿಡ್ತಾನೆ ತಕ್ಷಣ. ಸರ್ ಓದ್ತಿದ್ದೇನಲ್ಲ ಸರ್, ನನಗೆ ಓದ ಇದು ಎಷ್ಟು ಬೇಕು ಓದು ಅಂತ ಹೇಳ್ತಾನೆ. ಆಮೇಲೆ ನೋಡ್ತಾನೆ ಕೆಮಿಸ್ಟ್ರಿ ಕ್ಲಾಸು ಫಿಸಿಕ್ಸ್ ಓದ್ತಿರ್ತಾನೆ, ಅವ ಎಷ್ಟು ಬೈತಾನೆ ಕೆಮಿಸ್ಟ್ರಿ ತೆಗಿ ಅಂತ ಹೇಳ್ತಾನೆ. ಅದೇ ಟೆಕ್ಸ್ಟ್ ಬುಕ್ಕೆ ಅದೇ ಕಾಲೇಜಿಂದ ಅದೇ ಎಲ್ಲ ಅದೇನೆ, ಆ ಕ್ಲಾಸಿಗೆಲ್ಲ ಅದು ಆ ಕ್ಲಾಸಿಗೆಲ್ಲ ಬೈದು ಬಿಡ್ತಾರೆ, ಗೆಟ್ ಔಟ್ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಸ್ವಾಧ್ಯಾಯ ಅಲ್ಲ ಅದು. ನಮಗೆ ಅಧ್ಯಾಯಕ್ಕೆ ಎಷ್ಟು ಅರ್ಥ ಇದೆ, ಸ್ವ ಅಧ್ಯಾಯ ನಮ್ಮ ಪಾಲಿಗೆ ಏನು ಓದಬೇಕು ಅಂತ ಶಾಸ್ತ್ರ ಹೇಳಿದೆ ಅದನ್ನು ನಾವು ಓದಬೇಕು. ತುಂಬ ತಪ್ಪು ಮಾಡ್ತೇವೆ ನಾವು, ಜನ್ಮ ಪೂರ್ತಿ ಅನುವಾದ ಓದೇ ಕಾಲ ಕಡಿತಾರೆ ಎಷ್ಟೋ ಜನಗಳು. ಅನುವಾದ ಓದಿ ಏನು ತಪ್ಪಲ್ಲ, ಅಲ್ಲಿಗೆ ಎಂಡ್ ಆಗಬಾರದು. ಇಷ್ಟು ಅನುವಾದ ಓದಿದ್ದೀನಲ್ಲ ಮೂಲ ಸ್ವಲ್ಪ ಅರ್ಥ ಆಗುತ್ತೆ ಟ್ರೈ ಮಾಡಿ ನೋಡೋಣಂತೆ, ನಾಲ್ಕು ದಿವಸ ಓದಿ ಅವಾಗ ಶುರುವಾಗ ಕೆಲವರು ಸಂಸ್ಕೃತ ಪುಸ್ತಕ ನೋಡಿದ್ರೆ ಏನಾಗ ತಿಳಿಯ ಬಿಟ್ಬಿಡ್ತಾರೆ ಆ ಕಡೆ, ಏನು ದೊಡ್ಡ ಇದಾದ ಒಂದು. ನಾಲ್ಕು ದಿವಸ ಓದಿದ ತಕ್ಷಣ ಅರ್ಥ ಆಗುತ್ತೆ, ತುಂಬ ಜನಕ್ಕೆ ಹಿಂದಿ ಬರುತ್ತೆ, ತುಂಬ ಜನಕ್ಕೆ ಹಿಂದಿ ಓದ್ಲಿಕ್ಕೆ ಬರುತ್ತೆ, ಸಂಸ್ಕೃತ ನೋಡಿದ್ರೆ ಬರಲಿಲ್ಲ ಅಂದ್ಬಿಡ್ತಾರೆ. ಎರಡು ಸ್ಕ್ರಿಪ್ಟ್ ಒಂದೇನೆ, ಲ್ಯಾಂಗ್ವೇಜ್ ಬೇರೆ, ಸಂಬಂಧ ಇಲ್ಲ, ಸ್ಕ್ರಿಪ್ಟ್ ಒಂದೇನೆ. ಅದಕ್ಕೆ ಓದ್ಲಿಕ್ಕೆ ಶುರು ಮಾಡಿದ್ರೆ ಸರಿಯಾಗಿ ಓದ್ಲಿಕ್ಕೆ ಬರುತ್ತೆ. ಈ ಪ್ರೆಸ್ಗಳಲ್ಲಿ ಕಂಪೋಸಿಟರ್ಸ್ ಇರ್ತಾರಲ್ಲ, ಎಂಥ ಡಿಫಿಕಲ್ಟ್ ಹ್ಯಾಂಡ್ ರೈಟಿಂಗ್ ಓದ್ತಾರೋ, ಕಂಪೋಸ್ ಮಾಡಿ 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 ಅಭ್ಯಾಸ ಆಗಿರುತ್ತೆ. ತಮಾಷೆ ಅಕ್ಷರ ಓದೋ ಅಭ್ಯಾಸ ಆಗುತ್ತೆ ಹೊರತು ವಿಷಯ ಅಭ್ಯಾಸ ಆಗೋದೇ ಇಲ್ಲ. ಅಕ್ಷರ ಗುರ್ತಿಡಿತಾರೆ, ವಿಷಯ ಗುರ್ತಿಡಿಯೋದಿಲ್ಲ. ಯಾಕೆ? ಮೆಕ್ಯಾನಿಕಲ್ ಆಗಿಬಿಡ್ತಾರೆ ಇಮಿಡಿಯೇಟ್. ಮೆಕ್ಯಾನಿಕಲ್ ಆಗಲು ತಿಳ್ಕೊಳ್ಳೋಕೆ ಅಂತ ಹೊರಟ್ರೆ ದೊಡ್ಡ ಜ್ಞಾನ ಬರುತ್ತೆ. ಸ್ವಾಧ್ಯಾಯ ತಪ ಆರ್ಜವಂ, ಮುಂದಿನ ಮಾತು ಅದು. ಸ್ವಾಧ್ಯಾಯ ಶಬ್ದಕ್ಕೆ ಅರ್ಥ ತಿಳ್ಕೊಂಡ್ವಿ. ಪ್ರತಿ ದಿವಸ ನಾವೇನು ಓದಬೇಕು ಅದನ್ನು ಓದಲೇಬೇಕು. ಅದಕ್ಕಿಂತ ಮುಂಚೆ ಊಟ ಮಾಡೋದಿಲ್ಲ ಅಂತ ಸಂಕಲ್ಪ ಮಾಡಿಬಿಡೋದು. ಇವತ್ತಿಷ್ಟು ಓದಿಲ್ಲ, ಇನ್ನು ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಮಾಡಿ ಎರಡು ದಿವಸ ಊಟ ಲೇಟ್ ಆಗುತ್ತೆ. ಆಮೇಲೆ ಊಟಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ, ನಿಧಾನವಾಗಿ ಓದಲು ಶುರು ಮಾಡಿಬಿಡ್ತಾನಾಗಲೇ. ಓದಲೇಬೇಕು ಅಂತ ಸಿಲಬಸ್ ಅಂತ ಕರೆ, ಅದಕ್ಕೆ ಸಿಲಬಸ್ಸು ಟೈಮ್ ಟೇಬಲ್ ಅಂದರೆ ಅದೇ. ಸೊ ಇಷ್ಟು ಪಾಠ ಮುಗಿಸ್ಬೇಕು ಇಷ್ಟು ದಿವಸದಲ್ಲಿ ಅಂತ ಹೇಗೆ ಸಿಲಬಸ್ನಲ್ಲಿ ಇನ್ಸ್ಟಿಟ್ಯೂಷನಲ್ ಪ್ಲಾನ್.